हयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनामग्रहणादेवा निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याया पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथोबिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ಶ್ರೀಗುರುಭ್ಯೋ ನಮಃ ಹರಿ ಓಂ. ಇನ್ನು ವೈತರಣಿಯಲ್ಲಿ ಯಾರು ಬೀಳುತ್ತಾರೆ, ಯಾವ ಯಾವ ಪಾಪಿಗಳು ಬರುತ್ತಾರೆ ಎಂಬುದನ್ನು ಹೇಳುತ್ತಾರೆ. ಮಾತರಂ ಯೇ ಅವಮನ್ಯಂತೆ ಪಿತರಂ ಗುರುಮೇವ ಚ ಆಚಾರ್ಯಂ ಚಾಪಿ ಪೂಜ್ಯಂ ಚ ತಸ್ಯಾಂ ಮಜ್ಜಂತಿ ತೇ ನರಾಃ. ತಂದೆ ತಾಯಿ ಗುರುಗಳು ಆಚಾರ್ಯರನ್ನು ಯಾರು ಅವಮಾನ ಮಾಡುತ್ತಾರೋ ಅವರು ವೈತರಣಿಯಲ್ಲಿ ಮುಳುಗುರುತ್ತಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಸ್ವಯಂ ದತ್ತಾಪಹರ್ತ ಚ. ಯಾರಾದರೆ ಒಬ್ಬರಿಗೆ ದಾನ ಕೊಟ್ಟು ಮತ್ತು ಪುನಃ ಅದನ್ನು ತಗೊಂಬಿಡ್ತಾರೋ ಅವರು, ಇನ್ನೊಬ್ಬರ ಊಟಕ್ಕಾಗಿ ಮಾಡಿಕೊಂಡ ವೃತ್ತಿಯನ್ನು ನಾಶ ಮಾಡುವವರು, ಒಬ್ಬರಿಗೆ ದಾನ ಕೊಡಬೇಕು ಅಂತ ಯಾರು ಸಂಕಲ್ಪ ಮಾಡಿದರೆ ಹೋಗಿ ಕೊಡಬೇಡಿ ಅಂತ ಹೇಳೋದು, ಯಜ್ಞ ವಿಧ್ವಂಸ ಮಾಡೋರು, ಪುರಾಣಗಳು ನಡೆಯುವಾಗ ಅದನ್ನು ಕೆಡಿಸುವವರು, ಇನ್ನೊಬ್ಬರ ಮನೆ ಹೊಲ ಎಲ್ಲವನ್ನ ತಗೊಳ್ಳುವವರು, ನಂತರ ವಿಶೇಷವಾಗಿ ಗೋಚರಕರ್ಷಕ ಅಂತ, ಗೋವು ಎಲ್ಲವನ್ನ ನಾಶ ಮಾಡತಕ್ಕಂಥವರು. ಇನ್ನು ಬ್ರಾಹ್ಮಣೋ ರಸವಿಕ್ರೇತ ಯದಿ ಸ್ಯಾದ ವೃಷಲೀಪತಿ ವೇದೋಕ್ತ ಯಜ್ಞಾದ ಅನ್ಯತ್ರ ಸ್ವಾರ್ಥಮಾರ್ಥಂ ಪಶುಮಾರಕ. ಬ್ರಾಹ್ಮಣ ವಿಚಾರ ಹೇಳ್ತಾ ಇದ್ದಾರೆ, ಬ್ರಾಹ್ಮಣರಾಗಿದ್ದುಕೊಂಡು ಅನ್ನಾದಿಗಳನ್ನು ಮಾರಿದರೆ ತುಪ್ಪ ಎಣ್ಣೆ ಹಾಲು ಬೆಲ್ಲ ಮುಂತಾದ ರಸವಸ್ತುಗಳ ವ್ಯಾಪಾರ, ನಂತರ ಅನ್ನಾದಿಗಳ ವ್ಯಾಪಾರ ಮಾಡುತ್ತಾರೋ, ನಂತರ ಯಾರಾದರೆ ವೃಷಲೀಪತಿಗಳಾಗ್ತಾರೋ, ಬ್ರಹ್ಮಕರ್ಮವನ್ನು ಬಿಟ್ಟಿರ್ತಾರೋ, ಮಾಂಸವನ್ನು ತಿಂದು ಹೆಂಡ ಕುಡಿಯುತ್ತಾರೋ, ಉಚ್ಛೃಂಖಲ ಸ್ವಭಾವದವರಾಗಿರ್ತಾರೋ, ಶಾಸ್ತ್ರಾಧ್ಯಯನ ಮಾಡಲ್ಲವೋ, ಅವರೆಲ್ಲರೂ ಇಲ್ಲಿಗೆ ಬಂದು ಬೀಳುತ್ತಾರೆ. ನಂತರ ನಾನಾ ಪಾಪಗಳ ಪಟ್ಟಿಯನ್ನು ಹೇಳಿ ಇವರೆಲ್ಲರೂ ಇಲ್ಲಿಗೆ ಬರ್ತಾರೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಈ ವಿಶೇಷವಾಗಿರತಕ್ಕಂಥ ಪಾಪಿಗಳು, ಈ ಪಾಪಿಗಳಿಗೆ ಆ ಪಾಪದಿಂದ ಮತ್ತು ಹುಟ್ಟಿರ್ತಾರಲ್ಲ ಅವರಿಗೆ ಯಾವ್ಯಾವ ಕುರುಹು ಬರುತ್ತೆ ಅಂದರೆ ಅನೇಕವನ್ನ ಹೇಳ್ತಾ ಬರ್ತಾ ಇದ್ದಾರೆ. ಬ್ರಹ್ಮ ಕ್ಷಯರೋಗಿ ಸ್ಯಾತ್, ಬ್ರಹ್ಮ ಹತ್ಯ ಮಾಡಿದವರಿಗೆ ಕ್ಷಯರೋಗ, ಗೋಹತ್ಯ ಮಾಡಿದವರಿಗೆ ವಿಶೇಷವಾಗಿ ಜಡರಾಗಿ ಬಿಡ್ತಾರೆ. ಕನ್ಯಾಘಾತಿ, ಕನ್ಯೆಯನ್ನ ವಿಶೇಷವಾಗಿ ಕೊಂದವರು, ಅವರು ಹೇಗೆ ಅಂದರೆ ಕುಷ್ಠರೋಗದಲ್ಲಿ ಬರ್ತಾರೆ. ಮೂವರು ಚಂಡಾಲರಾಗೆ ಹುಟ್ಟುತ್ತಾರೆ. ಸ್ತ್ರೀಯರನ್ನು ಕೊಂದವರು, ಗರ್ಭಪಾತ ಮಾಡಿದವರು, ಅವರೆಲ್ಲ ರೋಗ ಭರಿತನಾದ ಬೇಡರವರಾಗಿ ಹುಟ್ಟುತ್ತಾರೆ. ನಂತರ ಮಾಂಸವನ್ನೇ ತಿನ್ನುವವರು ಕೆಂಪಾದ ಶರೀರದಿಂದ ಹುಟ್ಟುತ್ತಾರೆ. ಯಾವಾಗಲೂ ಹೆಂಡ ಕುಡಿಯೋರು ಕಪ್ಪಾದ ಹಲ್ಲಿಂದ ಹುಟ್ಟುತ್ತಾರೆ. ನಂತರ ಬೇಡದ್ದೆಲ್ಲ ತಿನ್ನುವಂಥ ಅವರಿಗೆ ಮಹೋದರ ವ್ಯಾಧಿ ಬರುತ್ತೆ. ಯಾರಿಗೂ ಕೊಡದೆ ತಾನೊಬ್ಬರೇ ತಿಂದರೆ ಅವರಿಗೆ ಗಲಗಂಡ ರೋಗ ಬರುತ್ತೆ. ಶ್ರಾದ್ದದಲ್ಲಿ ಶುಚಿಯಲ್ಲದ ಅನ್ನ ಕೊಟ್ಟರೆ ಚಿತ್ರಕುಷ್ಠ ರೋಗ ಬರುತ್ತೆ. ಗರ್ವದಿಂದ ಗುರುಗಳ ಅವಮಾನ ಮಾಡಿದರೆ ಅಪಸ್ಮಾರ ರೋಗ ಬರುತ್ತೆ. ವೇದ ಶಾಸ್ತ್ರಗಳ ನಿಂದ ಮಾಡಿದರೆ ಅವರು ಪಾಂಡುರೋಗಿ ಆಗ್ತಾರೆ. ನಂತರ ಸುಳ್ಳು ಸಾಕ್ಷ್ಯಗಳು ಹೇಳುವಂಥವರು ಬಾಯಿ ಇಲ್ಲದೆ ಹುಡ್ತಾರೆ, ಮೂಕರಾಗಿ ಹುಡ್ತಾರೆ. ಪಂಕ್ತಿಯಲ್ಲಿ ಭೇದ ಮಾಡಿ ಬಡಿಸುವವರು ಒಂದು ಕಣ್ಣಿಲ್ಲದವರಾಗಿ ಹುಡ್ತಾರೆ. ವಿವಾಹಾದಿಗಳನ್ನು ಸುಳ್ಳು ಹೇಳಿ ಕೆಡಿಸುವಂಥವರು ಅನುಷ್ಠಸ್ಯಾತ್ ಅಂದರೆ ತುಟಿಯೇ ಇಲ್ಲದವರಾಗಿ ಹುಡ್ತಾರೆ. ಒಳ್ಳೆ ಸಜ್ಜನರ ಹತ್ರ ಪುಸ್ತಕಗಳಿದ್ದರೆ ಕದಿಯುವಂಥವರು ಹುಟ್ಟು ಕುರುಡರಾಗಿ ಹುಡ್ತಾರೆ. ಇನ್ನು ಗೋವುಗಳನ್ನು ಬ್ರಾಹ್ಮಣರನ್ನು ಕಾಲಿಂದ ಒದ್ದರೆ ಅವರು ಕಾಲಿಲ್ಲದವರಾಗಿ ಹುಡ್ತಾರೆ. ಸುಳ್ಳು ಯಾರು ಹೇಳುತ್ತಾರೋ ಅವರ ಕಂಠ ಗದ್ಗದ ಆಗಿಬಿಡುತ್ತೆ. ನಂತರ ಶ್ರೋತ ಆತ ಬಧಿರೋ ಭವೇತ, ಸುಳ್ಳನ್ನು ಕೇಳುವವರಿಗೆ ಕಿವುಡು ಬರುತ್ತೆ. ಇನ್ನು ಹೇಳ್ತಾ ಇದ್ದಾರೆ, ಗರದಸ್ಯಾತ ಜಡೋನ್ಮತ್ತ ಖಲ್ವಾಟೋ ಅಗ್ನಿ ಪ್ರದಾಯಕ ದುರ್ಭಗ ಫಲವಿಕ್ರೇತ ರೋಗವಾನ್ ಪರಮಾಂಸಭಕ್. ಯಾರು ವಿಷ ಕೊಡ್ತಾ ಇರ್ತಾರೋ ಇಮ್ಮಿಕ್ಕವರಿಗೆ ಅವರು ಹುಚ್ಚರಾಗ್ತಾರೆ. ಬೆಂಕಿ ಇಡುವಂಥವರಿಗೆ ಅದೇ ವಿಶೇಷವಾಗಿರ್ತಕ್ಕಂಥ ಮೈಯೆಲ್ಲ ಕೆಂಪಾಗಿ ಬಿಡುತ್ತೆ. ನಂತರ ಮಾಂಸವನ್ನು ಯಾವಾಗಲೂ ಮಾರತಕ್ಕಂಥವ ದೌರ್ಭಾಗ್ಯನಂತ ಅಂತನಾಗ್ತಾನೆ. ಇನ್ನು ಇತರ ಜೀವಿಗಳ ಮಾಂಸವನ್ನು ಕಿತ್ತು ತಿನ್ನುವವ ಅವನು ಚರ್ಮರೋಗಿ ಆಗ್ತಾನೆ. ನಂತರ ವಿಶೇಷವಾಗಿ ರತ್ನಗಳನ್ನು ಅಪಹಾರ ಮಾಡಿದವ ಹೀನ ಜಾತಿಗಳಲ್ಲಿ ಹುಡ್ತಾನೆ. ಬಂಗಾರವನ್ನು ಕದ್ದವ ವಿಶೇಷವಾಗಿ ಕೆಟ್ಟ ಉಗುರುಗಳಿಂದ ಹುಡ್ತಾನೆ. ಬೆಳ್ಳಿ ತಾಮ್ರ ಮೊದಲಾದ ಲೋಹಗಳನ್ನ ಅಪಹಾರ ಮಾಡಿದವ ದರಿದ್ರನಾಗ್ತಾನೆ. ಇನ್ನು ಅನ್ನವನ್ನು ಕದಿಯೋರು ಇರ್ತಾರೆ. ಅನ್ನ ಕದ್ದವರು ಏನಾಗ್ತಾರೆ ಅಂದರೆ ವಿಶೇಷವಾಗಿ ಈಲಿಯಾಗಿ ಹುಡ್ತಾರೆ. ಧಾನ್ಯ ಕದಿಯುವವ ಒಂದು ಮಿಡತೆ ಅಂತ ಚಿಕ್ಕ ಹುಳವಾಗಿ ಹುಡ್ತಾನೆ. ನೀರನ್ನು ಕದಿಯುವವ ಚಾತಕ ಪಕ್ಷಿಯಾಗಿ ಹುಡ್ತಾನೆ. ವಿಷವನ್ನೂ ಕದಿಯೋರು ಇರ್ತಾರೆ, ಚೇಳಾಗಿ ಹುಡ್ತಾರೆ. ನಂತರ ಶಾಖಪತ್ರ, ಒಳ್ಳೆ ವಿಶೇಷವಾಗಿರ್ತಕ್ಕಂಥ ತರಕಾರಿ ಸೊಪ್ಪು ಇವೆಲ್ಲ ಕದಿಯುವಂಥವರು ನವಿಲಾಗಿ ಹುಡ್ತಾರೆ. ನಂತರ ಗಂಧ ಪುನುಗು ಕಸ್ತೂರಿ ಅವೆಲ್ಲ ಕದಿಯುವ ವ್ಯಕ್ತಿ ಮೂಗಿಲಿಯಾಗಿ ಹುಡ್ತಾನೆ. ಮಧುದಂಶ ಫಲಂ ಗೃದ್ರೋ ಲವಣಂಶ ಪಿಬೀಲಿಕ, ಜೇನುತುಪ್ಪ ಕದಿಯುವವನು ಜೇನು ನೊಣವಾಗಿ ಹುಡ್ತಾನೆ. ಮಾಂಸ ಕದಿಯುವವನು ಹದ್ದಾಗಿ ಹುಡ್ತಾನೆ. ಉಪ್ಪು ಕೂಡ ಕದೀತಾರೆ, ಆ ಉಪ್ಪು ಕದ್ದರೆ ಅವರು ವಿಶೇಷವಾಗಿ ಇರುವೆಯಾಗಿ ಹುಟ್ಟುತ್ತಾರೆ ಹೇಳ್ತಾ ಇದ್ದಾರೆ. ತಾಂಬೂಲ ಫಲ ಪುಷ್ಪಗಳನ್ನು ಅಪಹಾರ ಮಾಡುವಂಥವರು ಕಾಳಲ್ಲಿ ಕೋತಿಯಾಗಿ ಹುಡ್ತಾರೆ. ಉಪಾನತ ತೃಣ ಕಾರ್ಪಾಸಕರ್ತ ಹರ್ತ ಸ್ಯಾತ ಮೇಷಯೋನಿಷು, ಚಪ್ಪಲಿ ಹುಲ್ಲು ಹತ್ತಿ ಇವುಗಳನ್ನು ಯಾರು ಕದ್ಕೊಂಡು ಹೋಗ್ತಾರೆ ಅವರು ವಿಶೇಷವಾಗಿ ಕುರಿ ಜಾತಿಯಲ್ಲಿ ಹುಡ್ತಾರವರು. ನಂತರ ಮುಂದೆ ಹೇಳ್ತಾರೆ, ಯಶ್ಚ ರೌದ್ರೋಪ ಜೀವೀಚ ಮಾರ್ಗೇ ಸಾರ್ಥಾನ್ ವಿಲುಂಪತಿ ಮೃಗಯ ವ್ಯಸನೀಯಸ್ತು ಛಾಗಸ್ಯಾತ್ ವಧಿಕ ಗೃಹೇ. ಯಾರಾದರೆ ಯಾವಾಗೂ ಹಿಂಸೆ ಮಾಡುವಂತಹ ಕೆಲಸಗಳು ಮಾಡುತ್ತಾ ಇರ್ತಾರೋ, ಯಾರು ಇಲ್ಲ ಎಲ್ ಮಾರ್ಗದಲ್ಲಿ ಯಾತ್ರಿಕರ ಹಣವನ್ನು ಲೂಟಿ ಮಾಡುತ್ತಾ ಇರ್ತಾರೋ, ಯಾವನು ಬೇಟೆಯಾಡುವ ದುರ್ಗುಣ ಇರುತ್ತೋ ಅವನಿಗೆ ಮೃಗಯ ವ್ಯಸನೀಯಸ್ತು, ಅಂಥವನು ಛಾಗಸ್ಯಾತ್ ವಧಿಕ ಗೃಹೇ ಈ ಕಟಕರ ಮನೆಯಲ್ಲಿ ಕುರಿಯಾಗಿ ಹುಡುತಾರೆ. ಇನ್ನ ಒಳ್ಳೆ ಜನ್ಮ ಬಂದಾಗ ಯಾವುದೋ ಒಂದು ತೊಂದರೆಗಳಿವೆ ಅಂತ ವಿಷಪಾನ ಮಾಡಿ ಸತ್ತರೆ. ಯೋ ಮೃತೋ ವಿಷಪಾನೇನ ಕೃಷ್ಣ ಸರ್ಪೋ ಭವೇದ್ ಗಿರೌ. ಅವರು ಕಪ್ಪಾದ ಹಾವಾಗಿ ಹುಡುತಾರೆ, ಬೆಟ್ಟದಲ್ಲೇ ಇರ್ತಾರೆ. ನಿರಂಕುಶ ಸ್ವಭಾವ ಇದ್ದಾರೆ. ನಿರಂಕುಶ ಸ್ವಭಾವ ಸ್ಯಾತ್ ಕುಂಜರೋ ನಿರ್ಜನವನೇ. ಅವರು ಆನೆಯಾಗಿ ಹುಡುತಾರೆ ನಿರ್ಜನವಾದ ವನದಲ್ಲಿ. ನಂತರ ವೈಶ್ವದೇವ ಮಕರ್ತಾರಃ ಸರ್ವಭಕ್ಷಾಶ್ಚಯ ದ್ವಿಜಾಹ ಅಪರೀಕ್ಷಿತ ಭೋಕ್ತಾರಃ ವ್ಯಾಘ್ರಾಸ್ಯೋ ನಿರ್ಜನೇವನೇ. ವಿಶೇಷವಾಗಿ ಯಾರು ಪರೀಕ್ಷೆ ಮಾಡದೆ ಭೋಜನ ಮಾಡುತ್ತಾರೋ ಎಲ್ಲವನ ತಿಂದು ಬಿಡ್ತಾ ಇರ್ತಾರೋ, ಭಗವಂತನಿಗೆ ನಿವೇದ ಮಾಡುವುದು ಅಥವಾ ವೈಶ್ವದೇವಾದಿಗಳು ಮಾಡೋದು ಮಾಡೋದಿಲ್ವೋ, ಅವರಿಗೆ ವಿಶೇಷವಾಗಿರ್ತಕ್ಕಂಥ ಕಾಡಲ್ಲಿ ಹುಲಿಯಾಗಿ ಹುಟ್ಟುತ್ತಾರೆ. ಗಾಯತ್ರಿಯನ್ನು ಯಾರು ಸ್ಮರಣೆ ಮಾಡುವುದಿಲ್ಲವೋ, ನಯಾಮೋ ದೇವರನ್ನ ಒಂದು ಯಾಮವೂ ಕೂಡ ಭಗವಂತನ ಸ್ಮರಣೆ ಮಾಡಲ್ವೋ, ಸಂಧ್ಯಾ ವಂದನೆ ಮಾಡಲ್ಲವೋ, ಅಂಥವರೆಲ್ಲ ಬಕಪಕ್ಷಿಯಾಗಿ ಹುಡುತಾರೆ. ಒಳಗೆ ದುಷ್ಟ ಹೊರಗೆ ಸಾಧುವಾಗಿರ್ತಾರೋ ಅವರು ಬಕಪಕ್ಷಿಯಾಗಿ ಹುಡುತಾರೆ. ಅಯಾಜ್ಯ ಯಾಜಕೋ ವಿಪ್ರಹ ಸಭವೇತ್ ಗ್ರಾಮಸೂಕರ. ಯಾರಿಂದ ಯಜ್ಞಾದಿಗಳು ಮಾಡಿಸಬಹುದು ಮಾಡಿಸಬಾರದು ಅವರಿಂದ ಯಜ್ಞಕ್ಕೆ ಅನರ್ಹರಾದವರಿಂದ ಯಜ್ಞಾದಿಗಳು ಮಾಡಿಸುವಂತಹ ಬ್ರಾಹ್ಮಣ ಊರ್ಹಂದಿಯಾಗಿ ಹುಡುತ್ತಾರಂತೆ. ತುಂಬಾ ದುಡ್ಡಾಸಿನಿಂದ ತುಂಬಾ ಯಜ್ಞಗಳು ಮಾಡಿಸ್ತಾ ಹೋದರೆ ಅವರು ವಿಶೇಷವಾಗಿ ಕತ್ತೆಯಾಗಿ ಹುಡುತಾ ಬರ್ತಾ ಇದ್ದಾನೆ. ಹಾಗೆ ಯಾರು ಕರೆಯದೆ ತಾನಾಗಿ ಊಟಗಳಿಗೆ ಹೋದರೆ ಅವರು ಕಾಗೆಯಾಗಿ ಹುಡುತಾರೆ. ಯಾರಾದರೂ ಒಳ್ಳೆಯ ವಿದ್ಯೆ ಬೇಕು ಅಂತ ಬಂದು ಕೇಳಿದಾಗ ಅವರಿಗೆ ವಿದ್ಯೆಯನ್ನು ಕೊಡದಿದ್ದರೆ ಅವರು ಎತ್ತಾಗಿ ಬರುತ್ತಾರೆ. ಗುರು ಸೇವೆಯನ್ನು ಮಾಡದೇನೆ ಇರುವಂತಹ ಶಿಷ್ಯ ಅವನು ಗೋಖರ ಪಶುವಾಗಿ ಹುಡ್ತಾನೆ. ಇನ್ನು ಗುರುಗಳನ್ನು ಹೂಂಕಾರದಿಂದ ಥೂ ಅಂತ ವಿಶೇಷವಾಗಿ ಅವಮಾನ ಮಾಡುವರು, ಬ್ರಾಹ್ಮಣರನ್ನು ವಿಶೇಷವಾಗಿ ವಾದದಲ್ಲಿ ಮುಖಭಂಗ ಮಾಡುವವರು, ನೀರಿಲ್ಲದಂಥ ಅರಣ್ಯದಲ್ಲಿ ಬ್ರಹ್ಮರಾಕ್ಷಸರಾಗಿ ಹುಡ್ತಾರೆ ಎಂಬುದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಂತರ ಪ್ರತಿಷ್ಠಿತಂ ವಿಜಯ ದಾನ ಮದತ್ವ ಜಂಬುಕೋ ಭವೇತ್. ಬ್ರಾಹ್ಮಣನಿಗೆ ಕೊಡಬೇಕು ಅಂತ ಪ್ರತಿಜ್ಞೆ ಮಾಡಿಬಿಟ್ಟು ಕೊಡದೇ ಇರುವಂಥವ ನರಿಯಾಗ್ತಾನೆ. ಸಜ್ಜನರಿಗೆ ಸತ್ಕಾರ ಮಾಡದೇ ಇರುವವ ವಿಶೇಷವಾಗಿ ಅಗ್ನಿಮುಖಾಮ ದುಷ್ಟ ಪಕ್ಷಿಯಾಗಿ ಹುಡುತಾನೆ. ಮಿತ್ರ ದ್ರೋಹಿ ಪರ್ವತದಲ್ಲಿ ಹದ್ದಾಗಿರ್ತಾನೆ. ಕ್ರಯವಂಚನಾತ್ ಉಲೂಕಸ್ಯಾತ್. ಈ ಮಾರಾಟದಲ್ಲಿ ಮೋಸ ಮಾಡುವವ ಗೂಬೆಯಾಗಿ ಹುಡುತಾನೆ. ವರ್ಣಾಶ್ರಮ ಧರ್ಮಗಳನ್ನು ಬಿಟ್ಟು ಇರುವವ ಅವನು ಕಾಡಿನಲ್ಲಿ ಪಾರಿವಾಳವಾಗಿ ಹುಟ್ಟಿ ಬೇಡರು ಸಿಗ್ತಾನೆ. ಯಾರಾದರೂ ಆಶಭಂಗ ಮಾಡುವವ, ಸ್ನೇಹವನ್ನು ಒಡೆಯುವವ, ನಂತರ ವಿಶೇಷವಾಗಿ ದ್ವೇಷದಿಂದ ಸ್ತ್ರೀಯರನ್ನು ಪರಿತ್ಯಾಗ ಮಾಡತಕ್ಕಂಥವರು ಬಹುಕಾಲವರೆಗೆ ಚಕ್ರವಾಗ ಪಕ್ಷಿಯಾಗಿ ಭಾಳ ದುಃಖ ಪಡ್ತಾ ಇರ್ತಾನವ ಅಂತ ಹೇಳ್ತಾ ಇರ್ತಾರೆ. ನಂತರ ತಂದೆ ತಾಯಿ ಗುರುಗಳ ದ್ವೇಷಿ, ಅಕ್ಕ ತಮ್ಮ ಮೊದಲಾದಂಥ ಅವರ ಜೊತೆಗೆ ವೈರವನ್ನು ಮಾಡುವವ. ಗರ್ಭೇ ಯೋನವು ವಿನಷ್ಟ ಸ್ಯಾತ್ ಯಾವದ್ಯೋನಿ ಸಹಸ್ರಶ. ಅವನು ಸಾವಿರಾರು ಜನ್ಮಗಳು ಹೊಂದುತ್ತಾನೆ ಆದರೆ ಗರ್ಭದಲ್ಲೇ ಸತ್ತು ಹೋಗ್ತಾ ಸತ್ತು ಹೋಗ್ತಾ ಮುಂದೆ ಹೋಗ್ತಾ ಇರ್ತಾನೆ. ನಂತರ ವಶ್ರೋರ್ ಗಾಲಿಪ್ರದ ನಾರಿ ನಿತ್ಯಂ ಕಲಹಕಾರಿಣಿ ಸಾ ಜಲೌಕಾಚ ಯುವಕಾ ಸ್ಯಾತ್ ಭರ್ತಾರಂ ಭರ್ಸತೇತಿಯ. ಅತ್ತೆ ಮಾವಂದರು ಅವರನ್ನು ಯಾವಾಗೂ ನಿಂದ ಮಾಡುವವರು, ಯಾವುದೋ ಒಂದು ನೆಪದಿಂದ ಜಗಳ ಮಾಡುವಂಥ ಹೆಣ್ಣು ಜಿಗಣಿಯಾಗಿ ಹುಡುತಾಳೆ. ಯಾವಾಗೂ ಗಂಡನನ್ನು ಹೀಯಾಳಿಸುವಂಥವಳು ಹೇನಾಗಿ ಹುಡುತಾಳೆ ಅಂತ ಹೇಳ್ತಾ ಇದ್ದಾರೆ. ನಂತರ ಯಾರಾದರೆ ಯಸ್ವಗೋತ್ರೋಪಘಾತಿ ಚ ಸ್ವಗೋತ್ರ ಸ್ತ್ರೀ ನಿಷೇವಣಾತ್ ತರಕ್ಷುಹು ಶಲ್ಲಕೋ ಭೂತ್ವ ವೃಕ್ಷಯೋನಿಸು ಜಾಯತೆ. ಯಾರಾದರೆ ತನ್ನ ಗೋತ್ರವನ್ನೇ ನಾಶ ಮಾಡುತ್ತಾನೋ, ತನ್ನ ಗೋತ್ರದ ಸ್ತ್ರೀಯನ್ನೇ ವಿವಾಹವಾಗ್ತಾನೋ, ಅವನು ಹೇಸರಗತ್ತೆಯಾಗಿ ಹುಡ್ತಾನೆ, ಮುಳ್ಳು ಹಂದಿ ನಂತರ ಕರಡಿಯಾಗಿ ಹುಡ್ತಾನವ ಅಂತ. ನಂತರ ವಿಶೇಷವಾಗಿರತಕ್ಕಂಥ ಮೃತಸ್ಯ ಏಕಾದಶಾಹಂತು ಭುಂಜಾನ ಶ್ವಾವಿಜಾಯತೆ, ಸತ್ತವರ 11ನೇ ದಿನ ಆ ಪೂರ್ವ ಪಂಕ್ತಿಯಲ್ಲಿ ಭೋಜನ ಮಾಡತಕ್ಕಂಥವರು ನಾಯಿಯಾಗಿ ಹುಡುತಾನೆ. ಕೇವಲ ದುಡ್ಡನ್ನೇ ಬಯಸಿ ದೇವರ ಪೂಜಾ ಮಾಡತಕ್ಕಂಥವ ವಿಶೇಷವಾಗಿ ಕೋಳಿಯಾಗಿ ಹುಡುತಾನೆ. ನಂತರ ಆ ಬರೇ ದುಡ್ಡಿಗ ಹೌದು, ದೇವರ ಪೂಜಾ ಮಾಡಿದಾಗ ಬದುಕಲಿಕ್ಕೆ ದುಡ್ಡು ಕೊಡಬಹುದು, ಹಾಗಲ್ಲ, ಕೇವಲ ದುಡ್ಡಾಸೆಯಿಂದಲೇ ದೇವರ ಪೂಜಾ ಯಾರು ಮಾಡ್ತಿರ್ತಾರಲ್ಲ, ಅವರನ್ನು ದೇವಲಕ ಅಂತ ಕರೀತಾರೆ. ಅವರನ್ನು ದೇವರ ಪೂಜಾದಿಗಳಲ್ಲಿ ಹವ್ಯ ಕವ್ಯಗಳಲ್ಲಿ ಕರೀಬಾರದು ಅಂತ ಹೇಳ್ತಾ ಇದ್ದಾರೆ. ಮಹಾಪಾತಕಜಾನ್ ಘೋರಾನ್ ನರಕಾನ್ ಪ್ರಾಪ್ಯ ದಾರುಣಾನ್ ಕರ್ಮಕ್ಷಯೇ ಪ್ರಜಾಯಂತೆ ಮಹಾಪಾತಕಿನ ಸ್ವಿಹ. ಆ ಮಹಾಪಾತಗಳು ಮಾಡಿದವರು ಇಲ್ಲಿ ಪಾಪಗಳಿಂದ ಘೋರವಾದ ನರಕಗಳಲ್ಲಿ ದಾರುಣವಾದಂತಹ ಫಲಗಳನ್ನು ಅನುಭವಿಸಿ ಮತ್ತ ಲೋಕದಲ್ಲಿ ಹುಟ್ಟಿ ಬರುತ್ತಾರೆ. ನಂತರ ಕ್ರಿಮಿ ಕೀಟ ಎಲ್ಲ ರೀತಿಯಲ್ಲಿ ವಿಶೇಷವಾದ ನೀಚ ಯೋನಿಗಳಲ್ಲಿ ಹುಟ್ಟಿ ಬರುತ್ತಾ ಇದ್ದಾರೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಯಾರಾದರೆ ಬ್ರಾಹ್ಮಣರ ಸ್ವತ್ತು ಹಾಗೆ ದೇವರ ಸ್ವತ್ತು ಎಲ್ಲವನ್ನ ಅಪಹಾರ ಮಾಡಿ ಅದನ್ನು ಉಪಯೋಗ ಮಾಡಿದರೆ ಅವರು ಕುಲಗಳೆಲ್ಲ ನಾಶ ಆಗಿಬಿಡುತ್ತೆ, ಬ್ರಾಹ್ಮಣ ಅನಾದರ ಮಾಡುವುದರಿಂದ ಅವರು ನಾಶ ಆಗಿಬಿಡ್ತಾರೆ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸ್ವಮಾಶ್ರಿತಂ ಪರಿತ್ಯಜ್ಯ ವೇದಶಾಸ್ತ್ರ ಪರಾಯಣಂ ಅನ್ಯೇಭ್ಯೋ ದೀಯತೆ ದಾನಂ ಕಥತೆಯ ಅತಿಕ್ರಮ ಹೇಳ್ತಾ ಇದ್ದಾರೆ. ಯಾರಾದರೆ ತಮ್ಮ ಹತ್ತಿರ ಇರತಕ್ಕಂಥ ವೇದಾದಿಗಳನ್ನು ಅಧ್ಯಯನ ಮಾಡಿಕೊಂಡಿರತಕ್ಕಂಥ ವ್ಯಕ್ತಿಗಳು ತಮ್ಮವರೇ ಆಗಿದ್ದರೆ ಅವರಿಗೆ ಕೊಡದೆ ಯಾರಿಗೋ ಕೊಟ್ಟರೆ ಅವರನ್ನು ತಿರಸ್ಕಾರ ಮಾಡಿದರೆ ಅವಾಗ ಬ್ರಾಹ್ಮಣಾತಿಕ್ರಮ ದೋಷ ಬರುತ್ತೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಸ್ವದತ್ತಾಂ ಪರದತ್ತಾಂ ವಾ ಯೋ ಹರೆಶ್ಚ ವಸುಂಧರಾಂ ಷಷ್ಟಿ ವರ್ಷ ಸಹಸ್ರಾಣಿ ವಿಷ್ಟಾಯಾಂ ಜಾಯತೆ ಕ್ರಿಮಿಹಿ. ತಾನು ಕೊಟ್ಟದ್ದಾಗಲಿ ಇನ್ನೊಬ್ಬರು ಕೊಟ್ಟದ್ದಾಗಲಿ ಭೂಮಿಯನ್ನು ಬ್ರಾಹ್ಮಣರಿಗೆ ಕೊಟ್ಟಿದರೆ ಅದನ್ನು ಅಪಹಾರ ಮಾಡತಕ್ಕಂಥವರು ಯಾರಿದ್ದಾರೆ ಅವರೆಲ್ಲ 60,000 ವರ್ಷಗಳು ಮಲದಲ್ಲಿ ಕ್ರಿಮಿಯಾಗಿ ಹುಟ್ಟಿ ಮಲವನ್ನೇ ಭೋಜನ ಮಾಡುತ್ತಾ ಇರ್ತಾನವ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಯವಮಾದೀನಿ ಚಿಕ್ನಾನಿ ಯೋನಯಶ್ಚ ಖಗೇಶ್ವರ. ಬ್ರಾಹ್ಮಣರ ವೃತ್ತಿಯನ್ನು ನಾಶ ಮಾಡಿದರೆ ಮರ್ಕಟನಾಗ್ತಾನೆ ಅಥವಾ ನಾಯಿ ಆಗ್ತಾನೆ ಅಥವಾ ಕಪಿಯಾಗಿ ಹುಟ್ಟುತ್ತಾನೆ. ವಿಪ್ರರಿಗೆ ಜೀವಿಕೆಯನ್ನು ಕೊಟ್ಟರೆ 100,000 ಗೋವುಗಳನ್ನು ದಾನ ಮಾಡಿದ ಫಲ ಬರುತ್ತೆ, ಅಂದರೆ ಅವರು ಬದುಕಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ. ಈ ರೀತಿಯಲ್ಲಿ ಆಯಾ ಪಾಪಗಳಿಗೆ ತಕ್ಕಂತೆ ಅವರೆಲ್ಲ ಹುಟ್ಟಿ ಬರುತ್ತಾರಯ್ಯ. ದುಷ್ಟಕರ್ಮ ಮಾಡಿರತಕ್ಕಂಥವರೆಲ್ಲ ವಿಶೇಷವಾಗಿ ನರಕ ಯಾತನೆಯನ್ನು ಪಟ್ಟು ಆ ಪಾಪ ಶೇಷದಿಂದ ಇಂಥ ಯೋನಿಗಳಲ್ಲಿ ಹುಟ್ಟಿ ಬರುತ್ತಾರೆ ಎಂಬುದು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ 6ನೇ ಅಧ್ಯಾಯವನ್ನು ಶುರು ಮಾಡುತ್ತಾರೆ. ಈ ಪಾಪಿಗಳಾದವರು ಹುಟ್ಟುವಾಗ ತಾಯಿ ಹೊಟ್ಟೆಯಲ್ಲಿ ಅದೆಂಥ ಭೀಕರ ಕಷ್ಟವನ್ನು ಪಡ್ತಾರೆ ಹೇಳಿ ಅವಾಗ ಹೇಳ್ತಾ ಇದ್ದಾರೆ. ಇಂದ್ರದೇವರಿಗೆ ಈ ವಿಶೇಷವಾಗಿರತಕ್ಕಂಥ ವೃತ್ರಾಸುರ ಸಂಹಾರ ಮಾಡಿದ ಕಾಲಕ್ಕೆ ಅವರಿಗೇನು ಪಾಪ ಇಲ್ಲದಿದ್ದರೂ ಬ್ರಹ್ಮಹತ್ಯಾ ಪಾತಕ ಬಂತು ಅಂತ ಹೇಳಿ ಅದನ್ನು 4 ಭಾಗ ಮಾಡಿ ಕೊಟ್ಬಿಡ್ತಾರೆ. ಅದು ಸ್ತ್ರೀಯರ ಋತುಕಾಲದಲ್ಲಿ ಈ ಪಾಪ ಕಾಣಿಸ್ತಾ ಇರುತ್ತೆ. ಹೇಳ್ತಾರೆ, ಪಾಪಿಗಳಾದವರು ಋತುಕಾಲದಲ್ಲಿ ತಾಯಿ ಗರ್ಭವನ್ನು ಪ್ರವೇಶ ಮಾಡುತ್ತಾರೆ. ನಂತರ ವಿಶೇಷವಾಗಿರತಕ್ಕಂಥ ಅಲ್ಲಿ ಆ ತಾಯಿಯ ಹೊಟ್ಟೆಯಲ್ಲಿ ಸೇರಿಕೊಂಡು ಭೀಕರವಾಗಿರತಕ್ಕಂಥ ಕರ್ಮ ಮಾಡಿ ಬಂದವ ತಾಯಿಯಲ್ಲಿ, ಅಂದರೆ ಎಲ್ಲ ರೀತಿಯಾದ ಅವಯವಗಳು ತಯಾರಾಗಲಿಕ್ಕೆ ಹೋದಾಗ ಅವರವರ ಪಾಪದಿಂದ ಆಯಾ ಅವಯವಗಳ ಲೋಪ ಬಂದೇ ಬರುತ್ತೆ. ನಂತರ ವಿಶೇಷವಾಗಿ ತಾಯಿಯ ಮಾತುರ ಜಗ್ಧಾನ್ನ ಪಾನಾದ್ಯೈಹಿ ಏತದ್ಧಾತುರ ಸಮ್ಮತೆ ಶ್ವೇತೆ ವಿಣ್ಮೂತ್ರ ಗಯ್ಯೋರ್ ಗರ್ತೆ ಸಜಂತು ಜಂತುರ ಜಂತು ಸಂಭವೇ. ತಾಯಿ ತಿಂದ ಅನ್ನಪಾನಾದಿಗಳಿಂದ ವಿಶೇಷವಾಗಿ ಅವನ ಮೈಯೆಲ್ಲ ಉರಿತಾ ಇರುತ್ತೆ, ಆ ಕ್ರಿಮಿಗಳೆಲ್ಲ ಇರುತ್ತೆ, ಮಲಮೂತ್ರದ ಕುಣಿಯಲ್ಲಿ ಇರ್ತಾನವನು. ಅಂಥ ಕುಣಿಯಲ್ಲಿರುವಾಗ ಅಲ್ಲಿರುವಂಥ ಕ್ರಿಮಿಗಳೆಲ್ಲ ಕಚ್ತಾ ಇರುತ್ತೆ. ಕ್ರಿಮಿಭಿ ಕ್ಷತ ಸರ್ವಾಂಗ ಸೌಕುಮಾರ್ಯಾತ್ ಪ್ರತಿಕ್ಷಣಂ ಮೂರ್ಛಾಂ ಆಪ್ನೋತಿ ಉರುಕ್ಲೇಶ ತತ್ರತ್ಯೈಹಿ ಕ್ಷುದಿತೈರ್ ಮುಹು. ಆ ಗರ್ಭದಲ್ಲಿರುವಂಥ ಕ್ರಿಮಿಗಳು ಕೋಮಲವಾದ ಇವರ ಆ ಅಂಗಗಳನ್ನು ಕಚ್ಚಿ ಕಚ್ಚಿ ತಿಂತಾ ಇರುತ್ತೆ, ರಕ್ತ ಹೀರ್ತಾ ಇರುತ್ತೆ. ಅದರಿಂದ ತುಂಬ ನೋವಿನಿಂದ ಪದೇ ಪದೇ ಮೂರ್ಛಾಕ್ರಾಂತನಾಗ್ತಾ ಇರುತ್ತ. ಕಟುತಿಷ್ಣೋಕ್ಷ್ಣ ಲವಣ ರೂಕ್ಷ ಆಮ್ಲಾದಿಭಿ ಉಲ್ಬನೈಹಿ ಮಾತೃಭುಕ್ತೈ ಉಪಸ್ಪೃಷ್ಟ ಸರ್ವಾಂಗೋತ್ಥಿತ ವೇದನ ಉಲ್ಬೇನ ಸಂವೃತಸ್ತಸ್ಮಿನ್ ಆಂತ್ರೈಶ ಬಹಿರಾವೃತ. ಹೊರಗೆ ಅವನಿಗೆ ಸುತ್ತೂ ಗರ್ಭಚೀಲ ಇರುತ್ತೆ, ಹೊರಗಡೆ ಕರುಳುಗಳೆಲ್ಲ ಕಟ್ಟಿರ್ತಾರೆ, ಸುತ್ತಾಕ್ಕೊಂಡಿರುತ್ತೆ. ತಾಯಿ ತಿನ್ನುವಂಥ ಖಾರ ಉಪ್ಪು ಹುಳಿ ಎಲ್ಲ ಆ ಮೈಗ ಎಲ್ಲ ಭಾಗಗಳಲ್ಲಿ ಉರಿತಾ ಇರುತ್ತೆ. ಆಸ್ತೇ ಕೃತ್ವ ಶಿರಕುಕ್ಷೌ ಭುಗ್ನಪೃಷ್ಟ ಶಿರೋಧರ ಅಕಲ್ಪ ಸ್ವಾಂಗಚೇಷ್ಟಾಯಾಮ್ ಶಕುಂತ ಇವ ಪಂಜರೇ. ಆ ಗರ್ಭಾಶಯದ ಒಳಗಡೆ ತಲೆ ಬೆನ್ನು ಕುತ್ತಿಗೆ ಇವೆಲ್ಲ ಬಗ್ಗಿರುತ್ತೆ, ಅಂಗಗಳನ್ನು ಆಚೆ ಈಚೆ ಅಲುಗಾಡಿಸಲಿಕ್ಕಾಗಲ್ಲ, ಪಂಜರದಲ್ಲಿರುವ ಹಕ್ಕಿಯಂತೆ ಬಂಧಿತನಾಗಿರ್ತಾನೆ. ತತ್ರ ಲಬ್ಧ ಸ್ಮೃತಿರ್ ದೈವಾತ್ ಜನ್ಮ ಷಣ್ಮ ಕರ್ಮ ಜನ್ಮ ಶತೋದ್ಭವಂ ಸ್ಮರಂ ದೀರ್ಘ ಮನುಚ್ಛ್ವಾಸಂ ಶರ್ಮ ಕಿಂ ನಾಮವಿಂದತೆ. ಅವನಿಗೆ ವಿಶೇಷವಾಗಿರತಕ್ಕಂಥ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಇದ್ದರೆ ದೇವರ ಸ್ಮರಣೆ ಬರುತ್ತೆ, ಇಲ್ಲದಿದ್ದರೆ ಅವನಿಗೇನು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಭಗವಂತನನ್ನು ಸ್ತೋತ್ರ ಮಾಡುತ್ತಾನೆ, ಸಜ್ಜೀವಿಯಾದವ ದುರ್ಜೀವಿಯಾದವರಿಗೆ ದೇವರ ಸ್ಮರಣೆಯೇ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇ ಸ್ವಾಮಿ ನನ್ನ ಉದ್ಧಾರ ಮಾಡು ಅಂತ ಆ ಸಜ್ಜೀವಿಯಾದವ ತಾಯಿಯ ಹೊಟ್ಟೆಯಲ್ಲಿ ಇದ್ದುಕೊಂಡು ತಾನು ದುಃಖವನ್ನು ಪಡ್ತಾ ಇರ್ತಾನೆ. ಭಗವಂತನ ಪ್ರಾರ್ಥನೆ ಮಾಡಿ ಬೇಗ ಹೊರಗೆ ಹಾಕಯ್ಯ ಅಂತ ಕೇಳ್ಕೊಳ್ತಾ ಇರ್ತಾನೆ. ನಂತರ ಮುಂದೆ ಭಗವಂತ ಅವರನ್ನು ಹೊರಗೆ ಹಾಕಿ ಅನುಗ್ರಹ ಮಾಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಂತರ ಗರುಡ ದೇವರು ಹೇಳ್ತಾರೆ, ಅಯ್ಯ ಜನರ ಉಪಕಾರಕ್ಕಾಗಿ ನಾನೊಂದು ಕೇಳ್ತಾ ಇದ್ದೇನೆ. ಪಾಪಗಳೇನು ಜನರು ಮಾಡುತ್ತಾರೆ, ಆ ಪಾಪಗಳು ಮಾಡಿದರೂ ಅವರು ಯಮಯಾತನೆಯನ್ನು ಅನುಭವಿಸದೇ ಇರುವಂಥ ರೀತಿ ಹೇಗೆ ಹೇಳಿ? ಸಂಸಾರದಲ್ಲಿ ಬಿದ್ದಿರ್ತಾರೆ, ನಾನಾ ಪಾಪಗಳು ಮಾಡಿರ್ತಾರೆ, ಅದರಿಂದ ಅವರ ಬುದ್ಧಿ ಎಲ್ಲ ಸೆಳ್ಕೊಂಡು ಹೋಗ್ತಾ ಇರುತ್ತೆ, ಅಂಥವರು ಉದ್ಧಾರ ಆಗುವುದು ಹೇಗೆ ಅಂದಾಗ ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ಮಕ್ಕಳಿಗಾಗಿ ಪ್ರಯತ್ನ ಮಾಡಬೇಕು. ಮಕ್ಕಳು ಅಂತ ಹೇಳಿದರೆ ನಿಜವಾಗಿರತಕ್ಕಂಥ ಜ್ಞಾನ ಭಕ್ತಿ ವೈರಾಗ್ಯಗಳೇ ಪ್ರಧಾನವಾದ ಮಕ್ಕಳು. ಭಗವಂತನ ಭಕ್ತಿ ಮಾಡತಕ್ಕಂಥವನಿಗೆ ಸದ್ಗತಿ ಸದಾ ಇರುತ್ತೆ. ನಂತರ ವಿಶೇಷವಾಗಿರತಕ್ಕಂಥ ಮಕ್ಕಳಿಲ್ಲದೇ ಇರತಕ್ಕಂಥವರು ಸತ್ತು ಹೋದರೆ ಬೇರೆ ಒಬ್ಬರು ಅವರಿಗೆ ಮಾಡಬೇಕು. ಭಗವಂತನ ಯಾರು ಪದಾರವಿಂದ ಅವನ ಚಿಂತನೆ ಮಾಡುತ್ತಾರೋ ಭಗವಂತ ಜವಾಬ್ದಾರಿ ಹೊತ್ತು ಅವರಿಗೆ ಸದ್ಗತಿಯಾಗುವಂತೆ ಮಾಡುತ್ತಾನೆ. ಇಲ್ಲೊಂದು ಕಥೆಯನ್ನು ಹೇಳ್ತಾ ಇದ್ದಾರೆ, ಯಾರಾದರೆ ಭಗವಂತನ ಚಿಂತನೆಯನ್ನು ಮಾಡುತ್ತಾರೋ ಸತ್ಕರ್ಮಗಳನ್ನು ಮಾಡುತ್ತಾರೋ ಭಗವಂತ ಜವಾಬ್ದಾರಿ ಹೊತ್ತವರಿಗೆ ಸದ್ಗತಿಯಾಗುವಂತೆ ಮಾಡುತ್ತಾನೆ. ಹಿಂದೆ ತ್ರೇತಾಯುಗದಲ್ಲಿ ಬಭ್ರುವಾಹನ ಅಂತ ರಾಜ ಇದ್ದ. ಆ ರಾಜ ಒಳ್ಳೆ ಧರ್ಮ ಪರಿಪಾಲಕ, ಎಲ್ಲರಿಗೆ ನೀತಿಯಿಂದ ಪಾಲನೆ ಮಾಡುತ್ತಾ ಎಲ್ಲರಿಗೂ ಸರಿಯಾದ ಸುಖ ಸಿಗುವಂತೆ ಮಾಡ್ತಿದ್ದ. ಅಂಥ ರಾಜ ಒಮ್ಮೆ ಬೇಟೆಗೆ ಹೊರಟ. ಬೇಟೆಗೆ ಹೊರಟಾಗ ಆತನ ಬಾಣದಿಂದ ಪೆಟ್ಟು ತಿಂದಂಥ ಯಾವುದೋ ಮೃಗ ಒಂದು ವನದಿಂದ ಇನ್ನೊಂದು ವನಕ್ಕೆ ಇನ್ನೊಂದು ವನಕ್ಕೆ ಹಾಗೆ ಹೋಗ್ತಾ ಇದ್ದರೆ ಒಬ್ಬನೇ ಅದರ ಹಿಂದೆ ಬೀಳುತ್ತಾನೆ. ಆವಾಗ ಒಂದು ಕಡೆ ತುಂಬ ಸುಸ್ತಾಗುತ್ತೆ ಆ ರಾಜನಿಗೆ. ಅಲ್ಲೇ ದೊಡ್ಡ ಸರೋವರ ಇರುತ್ತೆ, ಸರೋವರದಲ್ಲಿ ಒಳ್ಳೆ ಕಮಲ ಪುಷ್ಪಗಳಿಂದ ವಾಸನೆ ಇದ್ದರೆ ಅಂಥ ನೀರನ್ನು ಕುದುರೆ ಸಹಿತ ತಾನು ನೀರಿಗೆ ಇಳಿದು ಆ ನೀರನ್ನು ತಾನೂ ಕುದುರೆ ಕುಡಿಯುತ್ತಾರೆ. ಮತ್ತು ದಡಕ್ಕೆ ಬಂದು ಅಲ್ಲಿ ಒಂದು ಅಶ್ವತ್ಥ ವೃಕ್ಷವಿದ್ದರೆ ಆ ವೃಕ್ಷದ ಕೆಳಗೆ ತಾನು ವಿಶ್ರಾಂತಿಯನ್ನು ಪಡೀತಾ ಇರ್ತಾನೆ. ಅಂಥ ಕಾಲಕ್ಕೆ ಆ ಒಂದು ಗಿಡದಲ್ಲಿ ಒಂದು ಪ್ರೇತ ಕೂತಿರುತ್ತೆ. ಆ ಪ್ರೇತ ರಾಜನನ್ನು ನೋಡುತ್ತೆ. ರಾಜನ ನೋಡಿ ರಾಜನ ಹತ್ತಿರ ಬರುತ್ತೆ, ನಮಸ್ಕಾರ ಮಾಡುತ್ತೆ. ರಾಜ ಕೇಳುತ್ತಾನೆ, ಹೇ ಕೃಷ್ಣವರ್ಣ ಕರಾಲಾಸ್ಯ ಪ್ರೇತತ್ವ ಘೋರದರ್ಶನ, ಭೀಕರವಾದ ಪ್ರೇತವಾಗಿದ್ದೀಯ, ಯಾವ ಕರ್ಮದಿಂದ ಹೀಗಾಯಿತು? ಹೇಳ್ತಾರೆ, ನಾನು ಸುದೇವನೆಂಬ ವೈಶ್ಯ ಮಹೋದಯಪುರದಲ್ಲಿದ್ದೆ, ಎಲ್ಲ ಹವ್ಯ ಕವ್ಯಗಳನ್ನೆಲ್ಲವೂ ಮಾಡುತ್ತಾ ಇದ್ದೆ, ದೇವತೆಗಳನ್ನು ಪಿತೃಗಳನ್ನು ಎಲ್ಲ ತೃಪ್ತಿಪಡಿಸಿದ್ದೆ, ಆದರೆ ನನಗೆ ಮಕ್ಕಳಿದ್ದಿಲ್ಲ. ಅದಕ್ಕೆ ಕೊನೆಯ ಕಾಲದಲ್ಲಿ ನನಗೆ ಯಾರೂ ಮಾಡಲಿಲ್ಲ ಕರ್ಮವನ್ನು, ಅದಕ್ಕೆ ಪ್ರೇತನಾಗಿದ್ದೇನೆ. ಆದರೆ ನನಗೆ ಹೇಳ್ತಾ ಇದ್ದರು, ಧರ್ಮ ಕರ್ಮಗಳನ್ನು ಯಾರು ಮಾಡುತ್ತಾರೋ ಅವರಿಗೆ ಭಗವಂತ ಅನುಗ್ರಹ ಮಾಡುತ್ತಾನೆ ಅಂತ. ನಾನು ಅಂದುಕೊಳ್ತಾ ಇದ್ದೆ, ಅಯ್ಯೋ ನನಗೆ ಅನುಗ್ರಹ ಆಗಿಲ್ಲಲ್ಲ ಅಂತ. ಈಗ ದೇವರು ನನ್ನ ಭಾಗ್ಯವಶಾತನೆಯನ್ನು ಕಳಿಸಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವ ರಾಜ ಅಂದ, ಏನಾಗಬೇಕು ನಿನಗೆ ಹೇಳು. ಅವಾಗ ಹೇಳ್ತಾನೆ ಆ ವೈಶ್ಯ, ಹೇಳ್ತಾನೆ ನನಗೆ ಔರ್ಧ್ವ ದೈಹಿಕ ಕ್ರಿಯೆಗಳನ್ನು ನೀವು ಮಾಡಬೇಕು, ಯಾಕಂದರೆ ನಾವು ಯಾವುದೇ ವರ್ಣದವರಾಗಿದ್ದರೂ ನಮಗೆಲ್ಲ ಬಂಧು ರಾಜ, ಆದ್ದರಿಂದ ನಿನಗೆ ಆ ಕರ್ಮವನ್ನು ಮಾಡುವಂಥ ಒಂದು ಅಧಿಕಾರವಿರುತ್ತೆ. ಅದಕ್ಕೆ ನಾರಾಯಣ ವಿಧಿ, ನಾರಾಯಣ ಬಲಿಯನ್ನು ಮಾಡಬೇಕು. ಕಲಶಗಳಲ್ಲಿ ನಾರಾಯಣ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ದಿಕ್ಪಾಲಕರನ್ನು ಎಲ್ಲರನ್ನು ಆವಾಹನೆ ಮಾಡಿ ಆ ಕಲಶಗಳಲ್ಲಿ ಪೂಜಾ ಮಾಡಬೇಕು. ಆ ಕಲಶಗಳ ಮುಂಭಾಗದಲ್ಲೇ ನೀವು ಇದ್ದುಕೊಂಡು ನನ್ನ ಈ 12 ದಿನದ ಕಾರ್ಯವನ್ನು, ಔರ್ಧ್ವ ದೈಹಿಕ ಕ್ರಿಯೆಗಳನ್ನೆಲ್ಲ ನೀವು ಮಾಡಬೇಕು, ಆವಾಗ ನನಗೆ ಸದ್ಗತಿಯಾಗುತ್ತೆ ಅಂತ ಹೇಳಿದಾಗ ರಾಜ ಸರಿ ಅಂತ ಹೇಳಿದ. ಅದಕ್ಕೆ ಆ ವೈಶ್ಯ ಹೇಳುತ್ತಾನೆ, ಪ್ರೇತ ನನ್ನ ಹತ್ತಿರ ರತ್ನಮಣಿ ಇದೆ, ಅದನ್ನು ಕೊಡ್ತೇನೆ ನಿಮಗೆ ಅಂತ ದೊಡ್ಡ ರತ್ನವನ್ನು ಕೊಟ್ಟು ಅದೃಶ್ಯನಾಗ್ತಾನೆ ರಾಜ. ವಿಶೇಷವಾಗಿ ಅಷ್ಟರೊಳಗೆ ತನ್ನ ಸೈನ್ಯ ಬಂದು ಕೊಡಲೇ ಸೈನ್ಯದಾಗೆ ಸೇರಿಕೊಂಡು ರಾಜ್ಯಕ್ಕೆ ಹೋಗ್ತಾನೆ. ಪ್ರೇತ ಹೇಳಿದಂತೆ ನಾರಾಯಣ ವಿಧಿಯನ್ನು ಮಾಡಿ ಶ್ರಾದ್ದಾದಿಗಳನ್ನು ಮಾಡುತ್ತಾನೆ. ಅದಕ್ಕೆ ಪ್ರೇತನಿಗೆ ಸದ್ಗತಿಯಾಯಿತು. ಇಲ್ಲಿ ಹೇಳ್ತಾರೆ ಬೇರೊಬ್ಬರು ಮಾಡಿದ್ದರಿಂದಲೇ ಸದ್ಗತಿ ಆಯಿತು ಅಂದರೆ ಮಕ್ಕಳು ಮಾಡಿದರೆ ಆಗಲ್ವಾ? ಇನ್ನೊಂದು ಹೇಳ್ತಾರೆ, ಮಕ್ಕಳಿಲ್ಲ ಎಂಬ ಚಿಂತೆ ಬೇಡ, ಭಗವಂತನ ವಿಶೇಷ ಜ್ಞಾನ ಪಡೆಯಬೇಕು. ಧರ್ಮಕರ್ಮಗಳು ಮಾಡಿದರು ಭಗವಂತ ಯಾರೋ ಒಬ್ಬರ ಮೂಲಕ ತಾನು ನಿಂತು ಅವರ ಕಾರ್ಯಗಳನ್ನು ಮಾಡಿಸಿಬಿಡ್ತಾನೆ, ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತಾರೆ. ಅದರಲ್ಲಿ ದೃಷ್ಟಾಂತವಾಗಿ ನೋಡಬೇಕಾದರೆ ನಾರಾಯಣ ವರ್ಮವನ್ನು ಸದಾ ಜಪ ಮಾಡತಕ್ಕಂಥ ಒಬ್ಬ ಬ್ರಾಹ್ಮಣ ಕಾಡಲ್ಲೇ ಇದ್ದು ತಪಸ್ಸು ಮಾಡುತ್ತಾ ಮಾಡುತ್ತಾ ತಾನಲ್ಲೇ ಪ್ರಾಣತ್ಯಾಗ ಮಾಡುತ್ತಾರೆ. ಪ್ರಾಣತ್ಯಾಗ ಮಾಡಿದಾಗ ಆತನ ಶರೀರ ಅಲ್ಲೇ ಬಿದ್ದಿರುತ್ತೆ ಕಾಡಿನಲ್ಲಿ. ಆವಾಗ ಚಿತ್ರರಥ ಎಂಬ ಗಂಧರ್ವ ವಿಮಾನದಲ್ಲಿ ತನ್ನ ಸ್ತ್ರೀಯರಿಂದ ಕೂಡಿಕೊಂಡು ಮೇಲೆ ಹೋಗ್ತಾ ಇರುತ್ತಾನೆ. ಹೋಗುವಾಗ ಈತನ ಶರೀರವನ್ನು ಆಕಾಶದಲ್ಲೇ ದಾಟಿಕೊಂಡು ಹೋದರೆ ಆ ದಾಟಿದ್ದಕ್ಕೆ ಮೇಲಿಂದ ವಿಮಾನ ಸಹಿತವಾಗಿ ತನ್ನ ಸ್ತ್ರೀಯರ ಸಹಿತವಾಗಿ ತಲೆಕೆಳಗಾಗಿ ಬೀಳುತ್ತಾನೆ. ಆಶ್ಚರ್ಯಪಡುವಾಗ ವಾಲಖಿಲ್ಯ ಋಷಿಗಳು ಹೇಳ್ತಾರೆ, ಸೂರ್ಯಮಂಡಲದಲ್ಲಿ ಇರತಕ್ಕಂಥವ್ರು, ಸೂರ್ಯದೇವರ ರಥದಲ್ಲಿರತಕ್ಕಂಥ ವಾಲಖಿಲ್ಯ ಋಷಿಗಳು ಹೇಳ್ತಾರೆ, ಹೇ ನೀನು ಹೀಗೆ ಮಾಡಿದ್ದಕ್ಕೆ, ಏನು ಆ ಮಹಾನುಭಾವರಾಗಿರ್ತಕ್ಕಂಥ ಬ್ರಾಹ್ಮಣರ ಅಸ್ಥಿಯನ್ನು ದಾಟಿದ್ದಕ್ಕೆ ಹೀಗೆ ಬಿದ್ದೀಯಾ ಅಂತ ಹೇಳಿದ್ದಕ್ಕೆ ಆಶ್ಚರ್ಯಪಟ್ಟು ಹೌದಾ ಅಂಥೇಳಿ ಆ ಮಹಾನುಭಾವರ ಅಸ್ಥಿಗಳನ್ನು ತಗೊಂಡು ಹೋಗಿ ಪ್ರಾಸ್ಯ ಪ್ರಾಚೀ ಸರಸ್ವತ್ಯಾಂ ಸ್ನಾತ್ವ ಧಾಮ ಸಮನ್ವಗಾತ್, ಆ ಪೂರ್ವ ದಿಕ್ಕಿಗೆ ಹರಿಯತಕ್ಕಂಥ ಸರಸ್ವತಿ ನದಿ ಇದ್ದರೆ ಆ ಸರಸ್ವತಿ ನದಿಯಲ್ಲಿ ಅಸ್ಥಿಗಳನ್ನೆಲ್ಲ ನಿಮಜ್ಜನ ಮಾಡಿ ಸದ್ಗತಿ ಬರುವಂತೆ ಪ್ರಾರ್ಥನೆ ಮಾಡಿಕೊಂಡು ತಾವು ತಮ್ಮ ದಿಕ್ಕಿಗೆ ಹೋಗಿಬಿಡ್ತಾರೆ. ಅಂದರೆ ಚಿತ್ರರಥ ಬಂದರು ಅಂದರೆ ಹೇಳ್ತಾರೆ ಭಗವಂತನೇ ಚಿತ್ರರಥನ ಎಂಬ ಆ ಗಂಧರ್ವನಲ್ಲಿ ವಿಭೂತಿಯನ್ನಿಟ್ಟಿದ್ದಾನೆ. ದೇವರೇ ಕೃಷ್ಣ ಹೇಳ್ತಾನೆ, ವಿಭೂತಿ ಯೋಗದಲ್ಲಿ ಹೇಳ್ತಾನೆ, ಗಂಧರ್ವರಲ್ಲಿ ಚಿತ್ರರಥ ನಾನು ಅಂತ. ಯಾಕೆ? ಚಿತ್ರರಥನೇ ಭಗವಂತ ಅಲ್ಲ, ಚಿತ್ರರಥನ ಒಳಗೆ ಭಗವಂತ ಇದ್ದಾನೆ, ವಿಶೇಷ ಸನ್ನಿಧಾನ ಇಟ್ಟಿದ್ದಾನೆ ಅಲ್ಲಿ. ದೇವರನ್ನು ನಂಬಿ ವಿಶೇಷ ಜ್ಞಾನದಿಂದ ಶರೀರ ತ್ಯಾಗ ಮಾಡಿದ್ದಕ್ಕೆ ಆ ಋಷಿಗಳಿಗೆ ವಿಶೇಷವಾಗಿ ಭಗವಂತನ ಭಕ್ತರಾದವರು ಬಂದರು. ಯಾರು? ಗಂಧರ್ವರು ಬಂದು ವಿಶೇಷವಾಗಿ ಅವರು ಸದ್ಗತಿ ಆಗುವಂತೆ ಮಾಡಿದರು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಎಂಟನೆಯ ಅಧ್ಯಾಯವನ್ನು ಶುರು ಮಾಡುತ್ತ ಗರುಡ ದೇವರು ಕೇಳ್ತಾರೆ. ಆಮುಷ್ಮಿಕೀಂ ಕ್ರಿಯಾಂ ಸರ್ವಾಂ ವದ ಸುಕೃತಿನಾಂ ಮಮ ಕರ್ತವ್ಯಾಸ ಯಥಾ ಪುತ್ರೈಹಿ ತಥಾ ಚ ಕಥಯ ಪ್ರಭೋ. ಈ ಕೊನೆಯ ಕಾಲದಲ್ಲಿ ಮಾಡಬೇಕಾದ ಕರ್ತವ್ಯ, ಆಗ ಮಾಡಬೇಕಾದ ದಾನಗಳು ಇವೆಲ್ಲವನ್ನ ಕುರಿತು ನನಗೆ ಹೇಳಿ. ಪುಣ್ಯವಂತರಾದವರ ಕೊನೆಯ ಕರ್ಮಗಳು ಹೇಗಿರಬೇಕು, ಪರಲೋಕಕ್ಕಾಗಿ ಮಾಡತಕ್ಕಂಥ ಕರ್ಮಗಳು ಹೇಳಿ. ಅವರು ಮಾಡಬೇಕಾದ ಕರ್ಮ, ಅವರ ಮಕ್ಕಳು ಮಾಡಬೇಕಾದ ಕರ್ಮ, ಎರಡನ್ನು ಕುರಿತು ಹೇಳಿ ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ, ಸಾಧು ಪೃಷ್ಟಂ ತ್ವಯಾ ತಾರ್ಕ್ಷ್ಯ ಮಾನುಷಾಣಾಂ ಹಿತಾಯ ವೈ ಧಾರ್ಮಿಕಾರ್ಹಂ ಚ ಯತ್ ಕೃತ್ಯಂ ತತ್ಸರ್ವಂ ಕಥಯಾಮಿತೇ. ಹೇ ಗರುಡ, ಮನುಷ್ಯರ ಹಿತಕ್ಕಾಗಿ ಧಾರ್ಮಿಕರಾದ ವ್ಯಕ್ತಿಗಳಾದಿದ್ದಾರೆ, ಅವರ ಸದ್ಗತಿಗಾಗಿ ಹೀಗೆ ಕೇಳ್ತಾ ಇದ್ದೆಲ್ಲ, ನಾನು ಹೇಳ್ತೇನೆ ಕೇಳು. ಒಳ್ಳೆ ಪುಣ್ಯವಂತರಾಗಿದ್ದರು, ಕೊನೆಯ ಕಾಲದಲ್ಲಿ ವ್ಯಾಧಿಯಿಂದ ಶರೀರ ಕೂಡಿಕೊಂಡದ್ದನ್ನು ನೋಡಿ, ಅಥವಾ ಗ್ರಹಗಳು ಪ್ರತಿಕೂಲವಾಗಿದ್ದರೆ ಸಾವು ಖಚಿತ. ನಂತರ ದಿನಾಗಲೂ ನಾವು ಎರಡೂ ಬೆರಳನ್ನು ಕಿವಿಯಲ್ಲಿ ಇಟ್ಟುಕೊಂಡ್ರೆ ಗಟ್ಟಿಯಾಗಿ, ಒಳಗೆ ಶಬ್ದ ಕೇಳುತ್ತೆ, ಅದನ್ನು ಪ್ರಾಣಘೋಷ ಅಂತಾರೆ. ಎಂಥ ಶಬ್ದ ಬರುತ್ತೆ? ಸಮುದ್ರ ನದಿ ಜ್ವಾಲಾ ಶಬ್ದವತ್. ಸಮುದ್ರದ ಅಲೆಗಳ ಶಬ್ದ, ನದಿ ಅಲೆಗಳ ಶಬ್ದ, ಅಥವಾ ಅಗ್ನಿ ಉರಿಯುವ ಶಬ್ದ. ಅದು ಹೇಳ್ತಾರೆ ಯಾವುದು ಅಂದರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕೇಳಿಸುತ್ತೆ, ಆ ರೀತಿಯಲ್ಲಿ ಅವರ ಯೋಗ್ಯತಾನುಸಾರ. ಆದ ಕಾರಣ ಅಂಥ ವಿಶೇಷವಾಗಿರತಕ್ಕಂಥ ಪ್ರಾಣಘೋಷ ಸಚ ಅಶ್ರುತಿ, ತನಗೆ ತನ್ನೊಳಗಿರತಕ್ಕಂಥ ಪ್ರಾಣದೇವರು ಮಾಡುವ ಶಬ್ದ ಅದು ಕೇಳದೆ ಹೋಗೋದು. ಇನ್ನ ಏನೇನಿದೆ ಎಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಏನದು ಅಂದರೆ, ಹೇ ತನ್ನ ಸೂರ್ಯದೇವರನ್ನು ನೋಡು, ಸೂರ್ಯನ ದರ್ಶನ ಮಾಡಿದಾಗ ದಿನಾಗಲೂ ಮಧ್ಯಾಹ್ನದೊತ್ತು ಕಣ್ಣು ಆ ಕಾಂತಿಯಿಂದ ಕುಕ್ಕಿದಂತೆ ಆಗ್ತಾ ಇರುತ್ತೆ, ಅಡ್ಡಿ ಇಲ್ಲ. ಯಾವತ್ತಾದರೆ ಅಂಥ ಕುಕ್ಕುವ ಕಾಂತಿಯಿಂದಿರತಕ್ಕಂಥ ಸೂರ್ಯನ ಕಿರಣ ನಮಗೆ ಚಂದ್ರನಂತೆ ತಪ್ಪಾಗಿ ಕಾಣಿಸುತ್ತೋ, ಆವಾಗ ನಮ್ಮ ಪ್ರಯಾಣ ಖಚಿತ ಅಂತ ಹೇಳ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಸೂರ್ಯನನ್ನು ನೋಡಿದಾಗ ಸೂರ್ಯನ ಮಧ್ಯೆ ತೂತು ಬಿದ್ದಂತೆ ಕಾಣಿಸುವುದು. ನಂತರ ತನ್ನ ನೆರಳಲ್ಲಿ ಆ ನೆರಳಿಗೆ ತಲೆಯೇ ಇಲ್ಲದಿರೋದು. ನಂತರ ಹೇಳ್ತಾ ಇದ್ದಾರೆ, ಮನೆಯೊಳಗೆ ಕಾಗೆ ಗೂಬೆ ಮೊದಲಾದವೆಲ್ಲ ಪ್ರವೇಶ ಮಾಡೋದು, ತನ್ನ ನೆರಳನ್ನು ತಾನು ನೋಡಿಕೊಂಡಾಗ ಅಲ್ಲಿ ತಲೆ ಇಲ್ಲಂಗಿರೋದು. ನಂತರ ವಿಶೇಷವಾಗಿ ಕಿವಿಯ ಹಾಳೆ ಪೂರ ಜ್ಯೋತಿ ಬಿದ್ದಂತೆ ಆಗಿಬಿಟ್ರೆ ಅವರು ಮೃತ್ಯುವಿಗೆ ಹತ್ತ ಆಗಿದ್ದಾರೆ ಎಂದರ್ಥ ಅಂದರು. ಈ ರೀತಿಯಲ್ಲಿ ಆ ಲಕ್ಷಣಗಳನ್ನೆಲ್ಲ ಹೇಳಿ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಯದಾ ಸ್ಯಾತ್ ಆತುರಕಾಲ ತದಾ ಸ್ನಾನಂ ಸಮಾರಭೇತ್. ಯಾವಾಗಾದರೆ ಕೊನೆಗ ಪ್ರಾಣತ್ಯಾಗ ಕಾಲ ಬರ್ತಾ ಇದೋ ಆ ಕಾಲದಲ್ಲಿ ತಾನು ಸ್ನಾನವನ್ನು ಶುರು ಮಾಡಬೇಕು. ನಂತರ ಪೂಜನಂ ಕಾರಯೇದ್ ವಿಷ್ಣೋ ಶಾಲಗ್ರಾಮ ಸ್ವರೂಪಿಣ. ಶಾಲಗ್ರಾಮದ ಸ್ವರೂಪದಲ್ಲಿರತಕ್ಕಂಥ ಭಗವಂತನಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿಸಬೇಕು. ನಂತರ ಭಗವಂತನಿಗೆ ಗಂಧ, ಪುಷ್ಪ, ಕುಂಕುಮ, ತುಳಸಿ ಇದೊಳಗಿಂದ ಪೂಜೆ ಮಾಡಿ ಧೂಪ, ದೀಪ ಮತ್ತು ಮೋದಕಾದಿಗಳಿಂದ ನೈವೇದ್ಯವನ್ನು ಮಾಡಬೇಕು. ಅರ್ಚಯೇತ್ ಗಂಧ ಪುಷ್ಪೈಶ್ಚ ಕುಂಕುಮೈ ತುಳಸೀದಲೈ ಧೂಪೈ ದೀಪೈಶ್ಚ ನೈವೇದ್ಯೈ ಬಹುಭಿ ಮೋದಕಾದಿಭಿ. ದೇವರಿಗೆ ನೈವೇದ್ಯ ಮಾಡಿಸಿ ದತ್ವಾಚ ದಕ್ಷಿಣಾಂ ವಿಪ್ರಾನ್ ನೈವೇದ್ಯ ದೇವ ಭೋಜಯೇತ್. ಬ್ರಾಹ್ಮಣರಿಗೆ ದಕ್ಷಿಣಾದಿಗಳನ್ನು ಕೊಟ್ಟು ಆ ದೇವರಿಗೆ ಏನು ನೈವೇದ್ಯಕ್ಕಿಟ್ಟಿರ್ತೇವೆ ಅದರಿಂದ ಭೋಜನ ಮಾಡಿಸಬೇಕು. ನಂತರ ಅಷ್ಟಾಕ್ಷರಂ ಜಪಯನ್ ಮಂತ್ರಂ ದ್ವಾದಶಾಕ್ಷರಮೇವ ಚ, ವಿಶೇಷವಾದ ನಾರಾಯಣ ಅಷ್ಟಾಕ್ಷರ ಮಂತ್ರ, ವಾದುಸೇವ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ತಾನು ಜಪ ಮಾಡಬೇಕು. ನಂತರ ಸಂಸ್ಮರೇತ ಶುಣಯಾಚ್ಚೈವ ವಿಷ್ಣೋರ ನಾಮ ಶಿವಸ್ಯ ಚ, ಹರೇರ ನಾಮ ಹರೇತ್ ಪಾಪಂ ಋಣಾಂ ಶ್ರವಣಗೋಚರಂ. ನಂತರ ದೇವರ ನಾಮ ರುದ್ರದೇವರ ನಾಮ ವಿಶೇಷವಾಗಿ ತಾನು ಹೇಳಬೇಕು. ಇನ್ನು ಹೇಳಲಿಕ್ಕೂ ಆಗದೇ ಇರುವಾಗ ಕೇಳಬೇಕು. ದೇವರ ನಾಮ ವಿಶೇಷವಾಗಿ ಯಾವಾಗ ಶ್ರವಣ ಮಾಡುತ್ತಾರೋ ಆ ಶ್ರವಣ ಮಾಡಿದ ದೇವರ ನಾಮ ಇವರನ್ನು ಉದ್ಧಾರ ಮಾಡುತ್ತೆ. ಯಾರು ಹೇಳುತ್ತಾರೋ ದೇವರ ನಾಮವನ್ನು ಅವರನ್ನು ಉದ್ಧಾರ ಮಾಡುತ್ತೆ. ಇದು ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಇನ್ನೊಬ್ಬರು ಹೇಳಿದ್ದನ್ನು ಕೇಳಿದರೂ ಇವನಿಗೆ ಪಾಪವೆಲ್ಲ ನಾಶ ಆಗುತ್ತೆ. ರೋಗಿಣೋಂತಿಕ ಮಾಸಾಧ್ಯ ಶೋಚನೀಯಂ ನ ಬಾಂಧವೈ ಸ್ಮರಣೀಯಂ ಪವಿತ್ರಂ ಮೇ ನಾಮಧ್ಯೇಯಂ ಮುಹುರ್ಮುಹು. ಆ ಏನು ಪ್ರಾಣ ಹೋಗ್ತಾ ಇರುತ್ತಲ್ಲ ಅಂಥ ಕಾಲಕ್ಕೆ ಅವರ ಹತ್ತಿರ ಹೋಗಿ ಬಂಧುಗಳಾದವರು ಯಾರೂ ಕೂಡ ಶೋಕ ಪಡಬಾರದು. ಆ ಶೋಕ ಪಡುವಾಗ ಏನು ಮೂಗು ಕಣ್ಣು ಮೊದಲಾದ ಎಲ್ಲ ರಂಧ್ರಗಳಿಂದ ಏನು ಕೊಳಕು ಬರುತ್ತೆ, ಕಫಾದಿಗಳೆಲ್ಲ ಅವೆಲ್ಲ ತಗೊಂಡು ಹೋಗಿ ಅವರ ಬಾಯಲ್ಲಿ ಹಾಕ್ತಾರೆ. ಆದ್ದರಿಂದ ದೇವರ ನಾಮಧೇಯವನ್ನು ವಿಶೇಷವಾಗಿ ಸ್ಮರಣೆ ಮಾಡಬೇಕು. ಯಾವ್ಯಾವ ಹೆಸರು ಹೇಳ್ತಾ ಇದ್ದಾರೆ? ಮತ್ಸ್ಯಕೂರ್ಮೋ ವರಾಹಸ್ಯ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕಿ ತಥೈವ ಚ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅಂತ ಈ ರೀತಿಯಾಗಿ ಆ ಭಗವಂತನ 10 ಅವತಾರಗಳ ಸ್ಮರಣೆ ಮಾಡಬೇಕು. ಏತಾನಿ ದಶನಾಮಾನಿ ಸ್ಮರ್ತವ್ಯಾನಿ ಸದಾ ಬುಧೈ ಸಮೀಪೇ ರೋಗಿಣೋ ಭೃಯು ಬಾಂಧವಾಸ್ತೆ ಪ್ರಕೀರ್ತಿತಾ. ಈ 10 ನಾಮಗಳನ್ನು ತಾವು ಸ್ಮರಣೆ ಮಾಡಬೇಕು. ಒಂದು ವೇಳೆ ಸ್ಮರಣೆ ಮಾಡಿಲ್ಲವ, ಆಗಲಿಲ್ಲವ, ಬಂಧುಗಳಾದವರು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರಾದರೆ ಸಾಯುವಂಥವರ ಕಿವಿಯಲ್ಲಿ ದೇವರ ನಾಮಗಳನ್ನು ಹೇಳುತ್ತಾರೋ ಅವರನ್ನೇ ಬಾಂಧವರು ಬಾಂಧವರು ಅಂತ ಕರೀತಾರೆ. ಕೃಷ್ಣೇತಿ ಮಂಗಲಂ ನಾಮ ಯಸ್ಯ ವಾಚಿ ಪ್ರವರ್ತತೆ ತಸ್ಯ ಭಸ್ಮೀಭವಂತ್ಯಾಶು ಮಹಾಪಾತಕ ಕೋಟಯ. ಯಾರ ಬಾಯಲ್ಲಿ ಕೃಷ್ಣ 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 ಅಂತ ಮಂಗಳಕರವಾದ ನಾಮ ಯಾವಾಗಲೂ ಬರ್ತಾ ಇರುತ್ತೋ ಅವರ ಮಹಾಕೋಟಿ ಕೋಟಿ ಪಾಪಗಳೆಲ್ಲ ಧ್ವಂಸ ಆಗಿಬಿಡುತ್ತೆ. ಮುರಿಯಮಾಣೋ ಹರಿಯರ ನಾಮ ಗೃಣನ್ ಪುತ್ರೋಪಚಾರಿತಂ ಅಜಾಮಿಲೋಪಿ ಅಗಾತ ಧಾಮ ಕಿಂ ಪುನಃ ಶ್ರದ್ಧೆಯಾ ಗೃಣನ್. ಅಜಾಮಿಲ ಅನೇಕ ಪಾಪಗಳನ್ನು ಮಾಡಿದ, ಕೊನೆಗೆ ತನ್ನ ಮಗ ನಾರಾಯಣ ಅಂತ ಹೆಸರಿಟ್ಟಿದ್ದ ಕೊನೆ ಮಗನಿಗೆ. ಅವಧೂರದಲ್ಲಿ ಆಡತಾ ಇದ್ದರೆ ಕೊನೆಯ ಕಾಲ ಬಂದಿದೆ, ವಿಶೇಷವಾಗಿರತಕ್ಕಂಥ ಯಮದೂತರು ಬಂದಿದ್ದಾರೆ, ಅವರನ್ನು ನೋಡಿ ಹೆದರಿಕೊಂಡು ದೂರದಲ್ಲಿರುವಂಥ ಮಗನನ್ನೇ ನಾರಾಯಣ ಅಂತ ಕರೆದನು. ಆದರೆ ಆ ಕರೆಯುವಾಗ ದೇವರ ನೆನಪಾಯಿತು ಆತನಿಗೆ. ಅದಕ್ಕೆ ಆ ಕರೆದದ್ದಕ್ಕೆ ವಿಷ್ಣು ದೂತರು ಬಂದರಯ್ಯ. ಅದಕ್ಕೆ ಹೇಳ್ತಾರೆ, ಮಗನ ನೆಪದಿಂದ ಕರೆಯುವಾಗ ದೇವರ ನೆನಪಾಯಿತಲ್ಲ, ದೇವರನ್ನೇ ನೆನೆದು ಕರೆದು ಬಿಟ್ಟರೆ ಇನ್ನು ಹೇಗೆ ವಿಶೇಷವಾದ ಸದ್ಗತಿ ಯಾಕೆ ಆಗೋದಿಲ್ಲ, ಖಚಿತವಾಗಿ ಆಗುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಹರಿರ್ ಹರತಿ ಪಾಪಾಣಿ ದುಷ್ಟಚಿತ್ತೈರಪಿ ಸ್ಮೃತಃ ಅನಿಚ್ಛಯಾಪಿ ಸಂಸ್ಪೃಷ್ಟೋ ದಹತ್ಯೇವ ಹಿ ಪಾಪಕಃ. ದೇವರ ಆ ನಾಮ ಮಹಾ ಕೆಟ್ಟ ಮನಸ್ಸಿರತಕ್ಕಂಥವ್ರು ಸ್ಮರಣೆ ಮಾಡಿದರೂ ಆ ಪಾಪಗಳೆಲ್ಲ ನಾಶ ಆಗುತ್ತೆ. ಹೇಗಪ್ಪ ಅವನು ದುಷ್ಟವಾದ ಮನಸ್ಸಿದೆ, ದೇವರನ್ನೇ ನೆನೆದಿಲ್ಲ. ಆದರೆ ಹೆಸರು ಹೇಳಿದ್ದಾನಷ್ಟೇ. ಅಂದರೆ ಅನಿಚ್ಛಯ ಅಭಿ ಸಂಸ್ಪೃಷ್ಟೋ ದಹತ್ಯೇ ಬಹಿಪಾವಕ, ಇಷ್ಟವಿಲ್ಲದೆ ಗೊತ್ತಿಲ್ಲದೆ ಮುಟ್ಟಿದರೂ ಕೆಂಡ ಸುಟ್ಟು ಸುಡೋ ಸುಟ್ಟೆ ಸುಡುತ್ತೆ. ಆ ರೀತಿಯಲ್ಲಿ ದೇವರ ನಾಮವನ್ನು ಭಕ್ತಿಯಿಂದ ದೇವರನ್ನು ನೆನೆದು ಹೇಳಿದರೆ ವಿಶೇಷ ಫಲ ಇಲ್ಲ, ಕೇವಲ ಹೆಸರು ಮಾತ್ರ ಹೇಳ್ತಾನೆ ಅಂದರೆ ಹಾಗೆ ಹೇಳಿದರೂ ಫಲ ಇದ್ದೇ ಇದೆ. ಹರೇರ ನಾಮಶ್ಚ ಯಾ ಶಕ್ತಿ ಪಾಪ ನಿರ್ಹರಣೆ ದ್ವಿಜ ತಾವತ್ ಕರ್ತುಂ ಸಮರ್ಥೋನ್ನ ಪಾತಕಂ ಪಾತಕಿ ಜನ. ದೇವರಿಗೆ ಪಾಪವನ್ನು, ದೇವರ ನಾಮಕ್ಕೆ ಪಾಪವನ್ನು ಕಳೆಯೋದರಲ್ಲಿ ಎಷ್ಟು ಶಕ್ತಿ ಇದೆಯೋ, ಅಥವಾ ಎಷ್ಟು ಶಕ್ತಿ ಇದೆ ಅಂದರೆ ದೇವರ ನಾಮ ಉಚ್ಚಾರ ಮಾಡಿದಾಗ ಎಷ್ಟು ಪಾಪ ಹೋಗುತ್ತೋ ಅಷ್ಟು ಪಾಪ ಪಾಪಿಗಳಾದವರು ಪಾಪವನ್ನು ಮಾಡಲಿಕ್ಕಾಗಲ್ಲಂತಷ್ಟು. ಎಷ್ಟು ಇಡೀ ಜನ್ಮ ಪಾಪ ಮಾಡಿದರು, ಎಲ್ಲರೂ ಗುಂಪಾಗಿ ಸೇರಿಕೊಂಡು ಮಾಡಿದರು, ಒಂದು ಸಲ ಭಗವಂತನ ನಾಮ ಉಚ್ಚಾರ ಮಾಡಿದರೆ ಎಷ್ಟು ಪಾಪ ಹೋಗಬೇಕೋ ಅಷ್ಟು ಪಾಪ ಮಾಡಲಿಕ್ಕಾಗಲ್ಲಂತವರಿಗೆ. ಕಿಂಕರೆ ಭ್ಯೋ ಯಮ ಪ್ರಾಹ ಆನಯಧ್ವಂ ನಾಸ್ತಿಕಂ ಜನಂ ನೈವಾಯ ಆನಯತ ಬೋಧೂತಾಹ ಹರಿನಾಮ ಸ್ಮರಣರಂ. ಕಿಂಕರರಿಗೆ ಯಮಧರ್ಮರಾಜರು ಹೇಳತಕ್ಕಂಥ ಮಾತು, ಅಯ್ಯ ನಾಸ್ತಿಕರಾದವರನ್ನ ಕರ್ಕೊಂಡು ಬನ್ನಿ, ದೇವರ ನಾಮವನ್ನು ಸ್ಮರಣೆ ಮಾಡತಕ್ಕಂಥ ಮನುಷ್ಯರನ್ನು ನೈವಾನಯತ ಎಂದು ಕರ್ಕೊಂಡು ಬರಬೇಡಿ ಅಂತ ಹೇಳ್ತಾ ಇದ್ದಾರೆ. ದೇವರ ನಾಮಸ್ಮರಣೆ ಹೀಗೆ ಮಾಡಬೇಕು ಅಂತ ಯಮಧರ್ಮರಾಜರ ಬಾಯಿಂದ ಬರ್ತಾ ಇದೆ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕೀನಾಯಕಂ ರಾಮಚಂದ್ರಂ ಭಜೇ. ಆ ಭಗವಂತನ ಸ್ಮರಣೆ. ಈ ಶ್ಲೋಕ ನಮ್ಮ ವಿದ್ಯಾಮಾನ್ಯರು ಸದಾಕಾಲ ಚಿಂತನೆ ಮಾಡ್ತಾ ಇದ್ರು. ಇಲ್ಲಿ ಬರತಕ್ಕಂಥ ಯಮಧರ್ಮರಾಜರ ಬಾಯಿಂದ ಬಂದಿರತಕ್ಕಂಥ ಶ್ಲೋಕ ಅದು. ಕಮಲನಯನ ವಾಸುದೇವ ವಿಷ್ಣು ಧರಣಿಧರ ಅಚ್ಯುತ ಶಂಖಚಕ್ರಪಾಣೆ ಭವಶರಣಂ ಇತಿ ಈರಯಂತಿ ಏ ವೈ ತ್ಯಜ ಭಟ ದೂರ ತರೇಣ ತಾನ ಪಾಪಾನ್. ಯಾರಾದರೆ ಮನುಷ್ಯರು, ಹೇ ಕಮಲನಯನ ವಾಸುದೇವ ವಿಷ್ಣು ಧರಣಿಧರ ಅಚ್ಯುತ ಶಂಖಚಕ್ರಪಾಣೆ, ಈ ಸಂಸಾರದಲ್ಲಿ ನನ್ನ ನೀನೇ ರಕ್ಷಣೆ ಮಾಡಬೇಕಯ್ಯ ಅಂತ ಯಾರು ಹೇಳುತ್ತಾರೋ, ಹೇಳ್ತಾ ಸ್ತೋತ್ರ ಮಾಡುತ್ತಾ ಇರುತ್ತಾರೋ, ಅಂಥ ವಿಶೇಷವಾಗಿರುತ್ತೆ ಅವರ ಪಾಪಗಳೆಲ್ಲ ಹೋಗಿರುತ್ತೆ. ಆದ್ದರಿಂದ ಅವರ ತಂಟೆಗೆ ಹೋಗಬೇಡಿ, ಯಾಕಾರ ನಮ್ಮ ಕೆಲಸವೇ ಇಲ್ಲಲ್ಲ, ಇನ್ಯಾರು ಕರ್ಕೊಂಡ್ಬರ್ಬೇಕು. ಹೇಳ್ತಾರೆ, ತಾನ್ ಆನಯಧ್ವಮಸತೋ ವಿಮುಖಾನ್ ಮುಕುಂದ ಪಾದಾರವಿಂದ ಮಕರಂದ ರಸಾದಜಸ್ರಂ ನಿಷ್ಕಿಂಚನೈಃ ಪರಮಕುಲೈಃ ರಸಗ್ನೈಃ ಜುಷ್ಟಾತ್ ಗೃಹೇ ವರ್ತ್ ನಿರಯ ವರ್ತ್ಮನಿ ಬದ್ಧ ತೃಷ್ಣಾನ್. ಅವರನ್ನ ಕರ್ಕೊಂಬಾರಿ, ಯಾರು ಗೊತ್ತಾ ಅಂದರೆ ದೇವರ ಪಾದಾರವಿಂದದಲ್ಲಿ ವಿಶೇಷವಾಗಿ ಜ್ಞಾನಿಗಳಾದವರೆಲ್ಲ ಮನಸ್ಸನ್ನಿಟ್ಟು ಆ ರಸವನ್ನು ಹೀರುತ್ತಾ ಇರ್ತಾರಲ್ಲ, ಅಂಥ ರಸವನ್ನು ಹೀರದೆ ದೇವರ ನಾಮವನ್ನು ಜಪ ಮಾಡದೆ ಮನೆ ಎಂಬ ಸಂಸಾರದ ಕೂಪ, ಅದು ಮನೆ, ಅದರಲ್ಲಿ ಯಾವಾಗಲೂ ಬಿದ್ದು ಆ ವಿಷಯ ವಾಸನೆಯಿಂದನೇ ಸದಾ ದುಃಖ ಪಡುವಂಥವ್ರು ಇರ್ತಾರಲ್ಲ, ಅವರನ್ನ ಕರ್ಕೊಂಡು ಬನ್ನಿ. ಹೇಳ್ತಾರೆ, ಇನ್ನು ಯಾರಿಗಾದರೆ ಜಿಹ್ವಾನ ಭಕ್ತಿ ಭಗವದ್ ಗುಣನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರಯೇ ಕದಾಪಿ ತಾನಾನಯಧ್ವಮಸತೋಕೃತ ವಿಷ್ಣು ಕೃತ್ಯಾನ್. ಯಾರ ನಾಲಿಗೆ ದೇವರ ಗುಣಗಳನ್ನು ನಾಮವನ್ನು ಹೇಳೋದೇ ಇಲ್ಲವೋ, ಯಾರ ಮನಸ್ಸು ದೇವರ ಸ್ಮರಣೆ ಮಾಡೋದೇ ಇಲ್ಲವೋ, ದೇವರಿಗೆ ಯಾರ ತಲೆ ಒಮ್ಮೆಯೂ ನಮಸ್ಕಾರ ಮಾಡೋದಿಲ್ಲವೋ, ಅಂಥ ದೇವರ ಪೂಜಾ ಇತ್ಯಾದಿ ಕಾರ್ಯಗಳನ್ನು ಮಾಡದೇ ಇರತಕ್ಕಂಥ ಪಾಪಿಗಳನ್ನು ಕರ್ಕೊಂಡು ಬನ್ನಿ. ಅದಕ್ಕೆ ಹೇಳ್ತಾ ಇದ್ದಾರೆ, ತಸ್ಮಾತ್ ಸಂಕೀರ್ತನಂ ವಿಷ್ಣೋರ್ ಜಗನ್ಮಂಗಲಮಂಹಸಾಂ ಮಹತಾಮಪಿ ಪಕ್ಷೇಂದ್ರ ವಿದ್ಧಿ ಏಕಾಂತಿಕ ನಿಷ್ಕೃತಿಂ. ಹೇ ಗರುಡ, ದೊಡ್ಡ ದೊಡ್ಡ ಪಾಪಗಳೇ ಇರಲಿ, ಅದಕ್ಕೆ ಬೇರೆ ಪ್ರಾಯಶ್ಚಿತ್ತಗಳಿಲ್ಲದೇ ಹೋಗಿರಲಿ, ಅದಕ್ಕೆಲ್ಲ ದೇವರ ನಾಮಸ್ಮರಣೆ ಏನಿದೆ ಅದೇ ದೊಡ್ಡ ಪ್ರಾಯಶ್ಚಿತ್ತ, ಎಲ್ಲ ಪಾಪಗಳನ್ನು ಕತ್ತರಿಸಿ ಹಾಕುತ್ತದು. ಅಷ್ಟೇ ಅಲ್ಲ, ಜ್ಞಾನಿಗಳೆಲ್ಲ ನಿರ್ಣಯ ಮಾಡುತ್ತಾರೆ, ಹೊರಗೆ ಅನೇಕ ಪ್ರಾಯಶ್ಚಿತ್ತಗಳು ಮಾಡಿಕೊಂಡರೂ ಪೂರ್ಣವಾಗಿ ಪಾಪಗಳು ಹೋಗಲ್ಲ. ಕೇವಲ ದೇವರ ನಾಮಸ್ಮರಣೆ ಮಾತ್ರದಿಂದನೇ ಎಲ್ಲವೂ ಹೋಗಿಬಿಡುತ್ತೆ. ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಂಗ್ಮುಖಂ ನಿಷ್ಪುನಂದಿ ದುರ್ಬುದ್ಧಿಂ ಸುರಾ ಕುಂಭಂ ಇವಾಪಗಾಹ ಹೇಳ್ತಾರೆ. ಒಂದು ವೇಳೆ ಯಾರಾದರೂ ಮಾಡಿದ ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಮಾಡಿಕೊಂಡ್ರು ಹೇಳ್ತಾ ಇದ್ದಾರೆ, ನಾರಾಯಣನಿಗೆ ಸಮ್ಮುಖ ಮಾಡದಿದ್ದರೆ, ದೇವರಿಗೆ ತಲೆಬಾಗದಿದ್ದರೆ ಅವನು ಮಾಡಿದಂಥ ಏನು ಪ್ರಾಯಶ್ಚಿತ್ತಗಳೆಲ್ಲ ಅವನನ್ನು ಪವಿತ್ರ ಮಾಡಲ್ಲ. ಹೇಗೆ ನಾನು ನಿಷ್ಪುನಂದಿ ದುರ್ಬುದ್ಧಿಂ ಸುರಾ ಕುಂಭಮಿವ ಅಪಗಾಹ. ಒಳ್ಳೆ ಪಾತ್ರೆ ಆ ಕೊಡದಲ್ಲಿ ಹೆಂಡ ತುಂಬಿ ಗಂಗೆಯಲ್ಲಿ ಅದ್ದಿದರೂ ಹೆಂಡ ಇರೋದರಿಂದ ಅದು ಶುದ್ಧ ಆಗಲ್ಲ. ಆದ್ದರಿಂದ ವಿಶೇಷವಾಗಿ ದೇವರ ನಾಮಸ್ಮರಣೆಯೇ ಇಲ್ಲದೆ ಪ್ರಾಯಶ್ಚಿತ್ತಗಳು ಮಾಡಿಕೊಂಡ್ರೆ ಹಾಗಾಗುತ್ತಯ್ಯ. ಕೃಷ್ಣನಾಂನ ನನ್ನ ನರಕಂ ಪಶ್ಯಂತೆ ಕಥಕಲ್ಪಿಷಾಹ ಯಮಂಚ ತದ್ಭಟಾಂಶ್ಚವ ಸ್ವಪ್ನೇಪಿ ನ ಕದಾಚನ. ಕೃಷ್ಣನ ನಾಮವನ್ನು ಯಾರಾದರೂ ಸದಾ ಸ್ಮರಣೆ ಮಾಡ್ತಾರೋ ಅವರಿಗೆ ಪಾಪವೆಲ್ಲ ಹೋಗ್ಬಿಡುತ್ತೆ, ನರಕಕ್ಕೆ ಹೋಗಲ್ಲ. ಅಷ್ಟೇ ಅಲ್ಲ, ಯಮಧರ್ಮರಾಜರನ್ನ ಯಮಭಟರನ್ನ ಸ್ವಪ್ನದಲ್ಲೂ ನೋಡಲ್ಲ, ಸ್ವಪ್ನದಲ್ಲೂ ನೋಡಲ್ಲ ಅಂದರೆ ಪ್ರತ್ಯಕ್ಷವಾಗಿ ಅವರು ಕರ್ಕೊಂಡು ಹೋಗ್ಲಿಕ್ಕೆ ಬರಲ್ಲ ಅಂತ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದ. ನಂತರ ಮುಂದೆ ಹೇಳ್ತಾರೆ, ಮಾಂಸಾಸ್ಥಿ ರಕ್ತವತ್ ಕಾಯೆ ವೈತರಣ್ಯಾಂ ಪತೇನ್ನ ಸಹ ಯುವಂತೆ ದದ್ಯಾದ್ ವಿಜಯಭ್ಯಶ್ಚ ನಂದನಂದನ ಗಾಮಿತಿ ಹೇಳ್ತಾ ಇದ್ದಾರೆ. ಬ್ರಾಹ್ಮಣರಿಗೆ ವಿಶೇಷವಾಗಿರತಕ್ಕಂಥ ಭಗವಂತನೆಂಬ ಆಕಳನ್ನು, ಭಗವಂತನ ನಾಮಸ್ಮರಣೆ ಎಂಬ ಆಕಳನ್ನು ಯಾವಾಗ ಕೊಡ್ತಾರೋ ಅವರು ವಿಶೇಷವಾಗಿ ವೈತರಣಿಯಲ್ಲಿ ಬೀಳೋದೇ ಇಲ್ಲ. ಅದರಿಂದ ಅತಸ್ಮರೇನ್ ಮಹಾವಿಷ್ಣುವರ ನಾಮ ಪಾಪೌಘನಾಶನಂ ಗೀತಾ ಸಹಸ್ರನಾಮಾನಿ ಪಠೇದ್ವಾ ಶೃಣುಯಾದಪಿ. ಆ ಕೊನೆಯ ಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಬೇಕು, ವಿಷ್ಣುವಿನ ಸಹಸ್ರನಾಮ ಹೇಳಬೇಕು, ಎಲ್ಲ ಪಾಪವನ್ನು ನಾಶನ ಮಾಡುತ್ತೆ. ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಗೀತಾ ಸಹಸ್ರನಾಮಗಳೆಲ್ಲ ಪಠನ ಮಾಡಬೇಕು ಶಕ್ತಿ ಇದ್ದರೆ, ಅಥವಾ ಆ ಕಾಲದಲ್ಲಿ ಶಕ್ತಿಯೇ ಪೂರ್ತಿ ಕಡಿಮೆ ಆಗುತ್ತೆ. ಆದ್ದರಿಂದ ಶೃಣುಯಾದಪಿ ಕೇಳಾದರೂ ಕೇಳಬೇಕು. ಆ ಮರಣ ಕಾಲದಲ್ಲಿ ಯಾವುದು ನಮಗೆ ಸದ್ಗತಿ ಕೊಡುತ್ತೆ ಹೇಳ್ತಾರೆ. ಏಕಾದಶಿ ವ್ರತಂ, ಏಕಾದಶಿ ವ್ರತದಿಂದಲೇ ಸತ್ತು ಹೋಗೋದು, ಗೀತೆಯನ್ನು ಕೇಳ್ತಾ ಸತ್ತು ಹೋಗೋದು, ಹೇಳ್ತಾ ಸತ್ತು ಹೋಗೋದು. ನಂತರ ಗಂಗಾಂಬು, ಗಂಗೆಯ ಜಲದಲ್ಲಿ ವಿಶೇಷವಾಗಿರತಕ್ಕಂಥ ದೇವರ ಸನ್ನಿಧಾನ, ಅಂತಹ ಗಂಗೆಯ ಜಲವನ್ನು ಯಾರು ಪಾನ ಮಾಡುತ್ತಾರೆ ಅವರು ತುಳಸೀದಳಂ, ತುಳಸೀದಳ ವಿಶೇಷವಾಗಿ ಬಾಯಲ್ಲಿ ಹಾಕ್ಕೊಂಡ್ರೆ, ದೇವರ ಪಾದೋದಕವನ್ನು ಸ್ವೀಕಾರ ಮಾಡಿದರೆ, ಇವೆಲ್ಲವೂ ಕೂಡ ಮರಣೇ ಮುಕ್ತಿದಾನಿಚ, ಮರಣ ಕಾಲದಲ್ಲಿ ಮುಕ್ತಿಯನ್ನು ಖಚಿತವಾಗಿ ಕೊಡುತ್ತೆ. ನಂತರ ಹೇಳ್ತಾರೆ, ತತ ಸಂಕಲ್ಪಯೇದನ್ನಂ ಸಕೃತಂ ಸಕಾಂಚನಂ ಸಭತ್ಸಾಧೇನವೋ ದೇಯ ಶ್ರೋತ್ರಿಯ ಯದ್ವಿಜಾತಯೇ. ನಂತರ ವಿಶೇಷವಾಗಿ ತುಪ್ಪ ಬಂಗಾರ ಸಹಿತವಾಗಿರತಕ್ಕಂಥ ಅನ್ನವನ್ನು ಸಂಕಲ್ಪ ಮಾಡಿ ಬ್ರಾಹ್ಮಣನಿಗೆ, ಅಂದರೆ ವಿಶೇಷವಾಗಿರತಕ್ಕಂಥ ಬ್ರಾಹ್ಮಣನಿಗೆ ಅದನ್ನು ಕೊಡಬೇಕು. ಹಸುವನ್ನು ಬ್ರಾಹ್ಮಣನಿಗೆ ಸವತ್ಸಾಧೀನವ ದೇಯಾಹ ಶ್ರೋತ್ರಿಯಾಯ ದ್ವಿಜಾತಯೇ. ಕರು ಸಹಿತವಾಗಿ ಆಕಳ ದಾನ ಮಾಡಬೇಕು. ಅಂತೆಯೇ ಜನೋ ಯದ್ದತಾತಿ ಸ್ವಲ್ಪಂ ವಾ ಇದಿ ವಾ ಬಹು ತದಕ್ಷಯಂ ಭವೇತ್ತಾರ್ಕ್ಷ್ಯ ಯತ್ ಪುತ್ರಶ್ಚ ಅನುಮೋದತೆ. ಅಂತ್ಯಕಾಲದಲ್ಲಿ ಜನರು ಏನು ಸ್ವಲ್ಪವೋ ಜಾಸ್ತಿಯೋ ಏನು ಕೊಡುತ್ತಾರೋ ಅದು ಅನಂತ ಆಗಿಬಿಡುತ್ತೆ, ಅಕ್ಷಯ ಆಗಿಬಿಡುತ್ತೆ. ಮಗ ಕೊಡಿಸಬೇಕು ಹೇಳ್ತಾರೆ. ಅಂತ ಕಾಲೇದು ಸತ್ಪುತ್ರ ಸರ್ವದಾನಾನಿ ದಾಪಯೇತ್ ತದರ್ಥಂ ತುತೋ ಲೋಕೆ ಪ್ರಾರ್ಥತೆ ಧರ್ಮ ಕೋವಿದೈಹಿ. ಮಗನಾದವ ಕೊನೆಯ ಕಾಲದಲ್ಲಿ ತಂದೆಯಿಂದ ಎಲ್ಲ ದಾನಗಳು ಕೊಡಿಸಬೇಕು, ಅದಕ್ಕಾಗಿ ಮಗ ಬೇಕು ಅಂತ ಎಲ್ಲರೂ ಕೇಳಿಕೊಳ್ಳೋದು ಧರ್ಮವಂತರಾದವರು. ನಂತರ ಭೂಮಿಷ್ಠಂ ಪಿತರಂ ದೃಷ್ಟ್ವಾ ಹಿ ಅರ್ಧ ಉನ್ಮೈಲದ ನಿರ್ಲೋಚನಂ ಪುತ್ರೈಸ್ತು ತೃಷ್ಣಾ ನ ಕರ್ತವ್ಯ ತದ್ಧನೇ ಪೂರ್ವಸಂಜಿದೆ ಹೇಳ್ತಾ ಬರ್ತಾ ಇದ್ದಾರೆ. ಯಾರಾದರೆ ವಿಶೇಷವಾಗಿ ಮಕ್ಕಳಿರ್ತಾರೋ, ತಂದೆ ನೆಲದ ಮೇಲೆ ಪ್ರಾಣತ್ಯಾಗ ಮಾಡುವಾಗ ಮಲಗಿದರೆ ಅಂಥವ್ರು ನೋಡಿದಾಗ ದುಡ್ಡಿಗಾಗಿ ಆಸೆ ಪಡಬಾರದು. ಆ ಅಪ್ಪ ಸಂಪಾದನೆ ಮಾಡಿದ ದುಡ್ಡನ್ನು ದಾನಕ್ಕಾಗಿ ಬಳಸಬೇಕು. ಸದದಾತಿ ಸತ್ಪುತ್ರೋ ಯಾವತ್ ಜೀವತ್ಯಸೌ ಚಿರಂ ಅತಿವಾಹಸು ತನಮಾರ್ಗೇ ದುಃಖಂ ನ ಲಭತೆ ಯತಃ. ಹೇಳ್ತಾ ಇದ್ದಾರೆ, ಸತ್ಪುತ್ರನಾದವ ತಂದೆಗೆ ಬಹುಕಾಲ ಜೀವನಾಧಾರವಾಗುವ ದಾನವನ್ನು ಕೊಟ್ಟರೆ ಆ ದಾನದಿಂದ ಯಮಮಾರ್ಗದಲ್ಲಿ ಹೋಗುವಾಗ ದುಃಖಗಳು ನೋವು ಪ್ರಸಂಭವೇ ಬರಲ್ಲ ತಂದೆಗೆ. ಅದಕ್ಕೆ ದಾನ ಯಾವಾಗ ಯಾವಾಗ ಕೊಡಬೇಕು ಅಂತ ಹೇಳ್ತಾರೆ. ಆತುರೇಚ ಉಪರಾಗೇಚ ದ್ವಯಂ ದಾನಂ ವಿಶಿಷ್ಯತೆ ಅಥೋ ಅವಶ್ಯಂ ಪ್ರದಾತವ್ಯಂ ಅಷ್ಟದಾನಂ ತಿಲಾದಿಕಂ. ಈ ಆತುರ ಕಾಲ ಪ್ರಾಣತ್ಯಾಗ ಕಾಲದಲ್ಲಿ ಉಪರಾಗ ಅಂದರೆ ಗ್ರಹಣ ಕಾಲದಲ್ಲಿ ಎರಡು ಕಾಲಕ್ಕೆ ಮಾಡುವ ದಾನ ವಿಶೇಷ ದಾನ ಅಂತ ಹೇಳ್ತಾರೆ. ಅದರಿಂದ ನಾವು ವಿಶೇಷವಾಗಿ ಅನ್ನಾದಿ ದಾನ ನಂತರ ತಿಲದಾನವನ್ನು ನಾವು ಚೆನ್ನಾಗಿ ಮಾಡಬೇಕು ಅಂತ ಭಗವಂತನೇ ವಿಶೇಷವಾಗಿ ತಿಳಿಸ್ತಾ ಇದ್ದಾನೆ ವೇದವ್ಯಾಸ ರೂಪಿಯಾಗಿ ಅಂತ ಹೇಳಿದಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಮಿಕ್ಕದ್ದನ್ನು ಮುಂದೆ ನಾಳೆ ನೋಡೋಣ. ನಾಳಿನ ದಿನ ಕೊನೆಯ ದಿವಸ, ನಾಳೆ ಏನೇನು ದಾನಗಳು ಕೊಡಬೇಕಿಲ್ಲಿ ಅಂದರೆ ಆತುರಕಾರದ ದಾನ, ಹಾಗೆ ಮಾಸಿಕ ದಿನ 13ನೇ ದಿನ ಕೊಡಬೇಕಾದ ಎಲ್ಲ ಪದದಾನಗಳು ಎಲ್ಲ ಇಲ್ಲಿ 8 ದಾನ, ಅಲ್ಲಿ 13 ದಾನ, ಎಷ್ಟೆಷ್ಟು ಕೊಡಬೇಕು, ಹೇಗೆ ಕೊಡಬೇಕು ಎಲ್ಲವನ್ನು ನೋಡೋಣ. ಹಾಗೆ ಔರ್ಧ ದೈಹಿಕ ಕ್ರಿಯೆಗಳನ್ನು ಸಂಕ್ಷೇಪವಾಗಿ ಹೇಗೆ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ ಅವೆಲ್ಲವನ್ನು ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.